योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तातत्रयापहम्। वाणिते करवाण्यम्ब चरणं हृदि सर्वदा मद्वाक्यसरणिर्भूयात् श्रीमदाचार्यभावगा। सर्वोत्तमो विष्णुरथो रमा च ब्रह्मा च वायुश्च तदीयपत्न्युम् अन्ये च देवाः सततं प्रसन्ना हरौ सुभक्तिं मयि सन्ति सन्तु। श्रीगुरुभ्यो नमः। हरिः ओम्। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्षामि वायोरवतारलीलाम्। ಪರಮಪವಿತ್ರವಾದ ಶ್ರೀಮದಾಚಾರ್ಯರ ಮಹಾತ್ಮ್ಯವನ್ನು ಸುಮಧ್ವರಿಗೆ ಮೊದಲಾದ ಗ್ರಂಥಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಅವರ ಎಂಥ ಮಹಾನುಭಾವರು, ಅವರ ಅವತಾರಾದಿ ಪ್ರತಿ ಕಾರ್ಯವೂ ಸಹ ಎಷ್ಟು ಅತ್ಯದ್ಭುತ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಅಂಥ ಶ್ರೀಮದಾಚಾರ್ಯರು ಯಾವ ರೀತಿಯಲ್ಲಿ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ, ಅವರ ಪ್ರತಿಯೊಂದು ಕಾರ್ಯಗಳು ಅತ್ಯಂತ ಆದರ್ಶ. ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯವರಾ ಪ್ರಪಂಚಯೇಯು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧಾ. ಆಚಾರ್ಯರ ಗಮನ ಆಸನ ಸಂಕಥ ಮೊದಲಾದ ಪ್ರತಿಯೊಂದು ಲೀಲೆಗಳು ಸಹ ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣ, ಅಷ್ಟು ಪಾವನವಾದದ್ದು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಸನ್ಯಾಸಾಶ್ರಮದ ದೃಷ್ಟಾಂತ ಅದಕ್ಕೆ ನಮ್ಮೆದುರಿಗಿದೆ. ಸ್ವತಃ ಅಚ್ಯುತ ಪ್ರೇಕ್ಷಾಚಾರ್ಯರು ವಿಶೇಷ ಶಿಕ್ಷಾಂ ಸ್ವಯಮಾಪ್ಯ ಧೀರಧೀಹಿ, ಆಚಾರ್ಯ ಹೇಳೋದಕ್ಕೆ ಅಂತ ಹೊರಟು ತಾವು ಹೆಚ್ಚು ಕಲಿತರು ಎಂಬುದು ಭಾರಿ ವಿಶೇಷವಾಯಿತು. ಅಂತೂ ಅವರಿಗೆ ಜೀವನದಲ್ಲಿ ಬಯಸಿದ ವಸ್ತು ಸಿಕ್ತು. ಅವರು ಹೇಳಿದ್ರು, ತಥೋ ಮುಕುಂದಂ ಭಜ ಸಂವಿದೇ ಮುದಾ, ನಿಮಗೆ ನಿರ್ಮಲವಾದ ತತ್ವಜ್ಞಾನಕ್ಕೋಸ್ಕರವಾಗಿ ನಿಮ್ಮೊಬ್ಬ ಶಿಷ್ಯ ಬರ್ತಾನೆ, ಆತನಿಂದ ನಿಮಗೆ ಅನುಕೂಲವಾಗುತ್ತೆ ಎನ್ನುವ ಸಂದೇಶವನ್ನು ಅನಂತೇಶ್ವರನಿಂದ ಪಡೆದಿದ್ರು. ಗುರುಗಳು ಹೇಳಿದ್ರು ಮುಕುಂದನ ಆರಾಧನೆ ಮಾಡಿ ಅಂತೇಳಿ. ಮಾಡಿದ್ದಕ್ಕೆ ಫಲವಾಗಿ ಅನಂತೇಶ್ವರ ಅವರಿಗೆ ಅನುಗ್ರಹ ಮಾಡಿದ. ಭವಿಷ್ಯತಃ ಶಿಷ್ಯವರಾಧಿ ವಿದ್ಧಿಮಾಂ ಅಂತ ಹೇಳಿ ತಿಳಿಸಿದ. ಮತ್ತೆ ಆಚಾರ್ಯ ಆಶ್ರಮ ಕೊಟ್ಟಾದ ಮೇಲೆ ಆಚಾರ್ಯನ ಕೈಯಲ್ಲಿ ಇಟ್ಟು ಇವರೇ ನಾನು ಹೇಳಿದ ಶಿಷ್ಯ ಅಂತ ತೋರಿಸಿದರು. ಆಗಿನ ಕಾಲದಲ್ಲಿ ತತ್ವಜ್ಞಾನ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ ನಮಗೆಲ್ಲ. ಇದು ತತ್ವಜ್ಞಾನ ಬೇಕಿಲ್ಲ, ಹಾಗೆ ತತ್ವಜ್ಞಾನ ಬೇಕಿತ್ತು ಅದು ಸಿಕ್ಕಿರಲಿಲ್ಲ ಅಂದರೆ ಎಂಥ ಆಶ್ಚರ್ಯ. ತತ್ವಜ್ಞಾನದ ಮಹತ್ವ ಜಿಜ್ಞಾಸುಗಳಿಗೆ ಗೊತ್ತಾದಾಗ ಎಲ್ರಿಗೂ ಗೊತ್ತಾಗೋದಿಲ್ಲ. ಹಸಿದವರಿಗೆ ಅನ್ನದ ಮಹತ್ವ ಗೊತ್ತಾದ ಹಾಗೆ ಉಳಿದವರಿಗೆ ಗೊತ್ತಾಗೋದಿಲ್ಲ. ತುಂಬ ಹಸ್ತಿದ್ರು ಅಚ್ಯುತ ಪ್ರೇಕ್ಷರು. ಅಂಥ ಮಹಾನುಭಾವರು ವಿಶೇಷವಾದ ಸೇವೆಯನ್ನು ಮಾಡಿದ್ದರ ಫಲ ಅದಾಯಿತು. ಅಲ್ಲೊಂದು ಕೆಲವು ಪ್ರಶ್ನೆ ಮಾಡಬಹುದು. ನೀವು ಅದ್ವೈತ ಮತದಲ್ಲಿ ಹೊಂದಾಣಿಕೆ ಇಲ್ಲ, ನಿರನ್ವಯಂ ಸೂರತ ಭಾಸ್ಮ ವಿಶ್ವಸೀಹಿ, ಇದಕ್ಕೆ ಪುರಾತರ ಅನ್ವಯವೇ ಕೊಡೋದಿಲ್ಲ, ಸೂತ್ರಕ್ಕೂ ಭಾಷ್ಯಕ್ಕೂ ಅರ್ಥಾತ್ ಸಂಬಂಧ ಇಲ್ಲ ಅಂತ ಹೇಳಿದರು. ಅವರು ವಿಶಿಷ್ಟಾದ್ವೈತವನ್ನು ಅನುಸರಣೆ ಮಾಡುವಂತೆ ಯಾಕೆ ಹೇಳಬಲ್ಲ ಅಂತ ಕೇಳಬಹುದು ಯಾರಾದರೂ ಕೂಡ. ಇಲ್ಲೊಂದು ಸ್ವಾರಸ್ಯ ಉಂಟು. ವಿಶಿಷ್ಟಾದ್ವೈತಿಗಳು ದ್ವೈತಿಗಳನ್ನು ನಮ್ಮವರು ಅಂತ ಕರ್ಕೊಳ್ತಾರೆ. ವತ್ಸನ್ಯ ಕೃಷ್ಣಂ ಮತಂ ಆಶ್ರಯಧ್ವಂ ಅಂತ ಒಂದು ಮಾತು ಹೇಳುತ್ತಾರೆ, ನಮಗೆ ಬಹಳ ಹತ್ತಿರದ ಮತ ಅಂತ ಹೇಳುತ್ತಾರೆ. ಅದನ್ನು ನಾವು ಈ ಹೇಳಬಾರ್ದು, ನಾವು ಮಾತು ನಾವು ಹೇಳೋದಕ್ಕೆ ಬರೋದಲ್ಲಿ ಬಹಳ ಮುಖ್ಯ ಇದೆ. ಅವರು ಹೇಳ್ತಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಕೇಳಿದರೆ ವಿಷ್ಣು ಸರ್ವೋತ್ತ ಒಪ್ಪಿದ ಮಾತ್ರಕ್ಕೇನೆ ಅದು ಶುದ್ಧ ಮತ ಅಲ್ಲ. ಯಾತಕ್ಕೆ ಅಂದರೆ ಅವರು ವಿಶೇಷವನ್ನೇ ಒಪ್ಪಲಿಲ್ಲ, ಪರಮಾತ್ಮ ಗುಣಗಳಿಗೋದಕ್ಕೆ ಅಭೇದವನ್ನೇ ಹೇಳಲಿಲ್ಲ, ಮುಖ್ಯವಾಗಿ ವಾಯುಜೀವೋತ್ತಮತ್ವವನ್ನೇ ಒಪ್ಪಲಿಲ್ಲ. ಇನ್ನೇನು ಒಪ್ಪೇನು ಪ್ರಯೋಜನ? ಪರಮಾತ್ಮ ದೋಷಿ ಆಗ್ತಾರೆ, ಉಪಾದಾನ ಕಾರಣನೂ ಅವನೇ, ನಿಮಿತ್ತ ಕಾರಣನೂ ಅವನೇ ಅಂತ ಹೇಳಿದಾಗ ಅದು ಇವರು ಬ್ರಹ್ಮ ನಿರ್ಗುಣ ಅಂತ ಹೇಳಿ ಏನು ಅಪಚಾರ ಮಾಡಿದ್ರು, ಅದಕ್ಕಿಂತ ಏನೂ ಕಡಿಮೆ ಇಲ್ಲದ ಅಪಚಾರ ಅಲ್ಲಿ ಆಗಿರೋದ್ರಿಂದ ಅದನ್ನು ಒಪ್ಪಿ ಅಂತ ಹೇಳೋದಕ್ಕೆ ಅವ್ರ ಮನಸ್ಸು ಬರಲಿಲ್ಲ. ಅದು ಬಹಳ ಮುಖ್ಯ. ಅದನ್ನು ಒಪ್ಪಲಿ ಅಂತ ಹೇಳಕ್ ಸಾಧ್ಯವಾಗಲಿಲ್ಲ. ಆದ್ರೆ ಅವರು ನಮ್ಮವರು ಅಂತ ಹೇಳ್ತಾರೆ ನಮ್ಮನ್ನ ಅಂತ ಹೇಳಿ, ನಾವು ಅವರನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ತತ್ವದ ವಿಚಾರ. ಇದು ಇದು ಬೇರೆ ವ್ಯವಹಾರದ ಹೊಂದಾಣಿಕೆ ಆದರೆ ಮಾಡಿಕೊಂಡು ಬಿಡಬಹುದು. ಇದು ತಾತ್ವಿಕ ವಿಚಾರವಾದ್ರಿಂದ ಅದು ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಅವರ ಅದ್ವೈತ ನಿರಾಕರಣೆ ಮಾಡಿದ್ರೂ ಕೂಡ ಆಚಾರ್ಯರು ಮಾಡಿದಂತೆ ಅದ್ವೈತ ನಿರಾಕರಣೆ ಮಾಡಲಿಲ್ಲ. ಅದ್ವೈತ ನಿರಾಕರಣೆ ಆಚಾರ್ಯರು ಮಾಡಿದ್ದು ಪರಿಪೂರ್ಣವಾದ ರೀತಿಯಾಗಿತ್ತು. ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅವರಿಗೆ. ಆದ್ರೆ ವಿಶಿಷ್ಟಾದ್ವೈತ ನಿರಾಕರಣೆ ಹೆಸರಿನಲ್ಲೇ ಅದ್ವೈತ ಒಪ್ಪಿದ್ದಾರೆ ಅವರು. ಭಾರಿ ವಿಶೇಷ ವಿಶಿಷ್ಟಾದ್ವೈತ. ಅದು ಅದ್ವೈತ ಅಲ್ಲ ಅಲ್ಲ, ಅದ್ವೈತದ ಒಂದು ಪ್ರಭೇದ ಅಷ್ಟೇನೆ. ಆದ್ದರಿಂದ ಒಟ್ಟಾಗಿ ಅದು ವಿರುದ್ಧವೇ ಆಯಿತು ಅಂತ ಅರ್ಥ ಮಾಡಿಕೊಂಡಿದ್ದರಿಂದ ಅವರು ನಿಜವಾದ ಮತವನ್ನು ಅನ್ವೇಷಣೆ ಮಾಡುವ ಸಂದೇಶ ಕೊಟ್ಟರೆ ಹೊರತು ಬೇರೆ ಅಲ್ಲ. ಅಂತೂ ಆಚಾರ್ಯರಿಗೆ ಅವರ ಆಶ್ರಮ ಕೊಟ್ಟ ಕೆಲವೇ ದಿವಸಗಳಲ್ಲಿ ದೊಡ್ಡ ಭಾಗ್ಯ, ಗಂಗಾಸ್ನಾನದ ಯೋಗ ಬಂತು. ಅಚ್ಯುತಪೇಕ್ಷರು ಮೊದಲಾದವರಿಗೆಲ್ಲ ಗಂಗಾಸ್ನಾನದ ಯೋಗ ಬಂದು ಅನಂತ ಸರೋವರ ಮಧ್ವ ಸರೋವರವಾಯಿತು ಎಂಬುದು ಭಾರಿ ವಿಶೇಷ. ಇದರಿಂದ ಆಚಾರ್ಯರು ಆಚಾರ್ಯರ ಬಳಿಗೆ ಗಂಗಾದಿ ತೀರ್ಥಗಳು ತಾವಾಗಿ ಧಾವಿಸಿ ಬರ್ತಾ ಇದೆ. ದೇವರು ಆಚಾರ್ಯ ಮಹಿಮೆಯ ಜಗತ್ತಿಗೆ ತೋರಿಸಿಕೊಟ್ಟ. ಆನಂದ ತೀರ್ಥ ಗಂಗಾದಿ ಸಕಲ ತೀರ್ಥಗಳಿಗಿಂತ ದೊಡ್ಡದು. ಮುಂದೆ ಹೇಳ್ತಾರೆ, ಅತ್ಯವರ್ತತ ನಿತಾಂತ ಮಥಾಸೋ ಗಾಂಗಮೋಹ ಮಹನಾಶನ ಕೀರ್ತಿ ಅಂತ ಅರ್ಥ ಮಾಡಿಕೊಂಡ್ರೆ ಆಚಾರ್ಯನನ್ನ ಗಂಗೆ ಹೋಲಿಸೋದಲ್ಲ. ಯಾವ ಗಂಗೆನೂ ಆಚಾರ್ಯರ ಪಾದಧೂಳಿಗೂ ಸಾಟಿ ಆಗೋದಿಲ್ಲ, ಅಷ್ಟು ಮೇಲಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಆಚಾರ್ಯರಗೋಸ್ಕರ ಮಧ್ವ ಸರೋವರ ನಿರ್ಮಾಣವಾಯಿತು. ಜನಕ್ಕೆ ಭಾರಿ ಆಶ್ಚರ್ಯವಾಯಿತು. ಆಚಾರ್ಯರು ತೀರಾ ಹೊಸತರಲ್ಲೇ ಜಗತ್ತಿಗೆ ಗಂಗಾಸ್ನಾನದ ಭಾಗ್ಯವನ್ನು ಕೊಟ್ಟು ಮುಂದೆ ಜ್ಞಾನ ಗಂಗಾಸ್ನಾನದ ಭಾಗ್ಯವನ್ನೇ ಕೊಡ್ತಾರೆ. ಈಗ ಈ ಗಂಗೆಯ ಸಂಪರ್ಕವಾಯಿತು. ಇದರ ಸ್ವಾರಸ್ಯ ಇಷ್ಟೇ, ದೇಹಶುದ್ಧಿಗೆ ಇದು, ಜೀವಶುದ್ಧಿಗೆ ಅದು ಅಂತ ಹೇಳುತ್ತಾರೆ. ಮೊದಲು ಶುದ್ಧ ಆಚಾರ ಇದ್ರೆ ವಿಚಾರ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ. ಕರ್ಮಣ ಜ್ಞಾನ ಮಾತನೋತಿ. ಮೊದಲು ಮಧ್ವ ಸರೋವರ ಮೊದಲಾಗಿ ಆಮೇಲೆ ಸರ್ವಮೂಲಗಳು ಬಂತು ಅಂತ ಅರ್ಥ ಮಾಡಿಕೊಂಡ್ರೆ ಆಚಾರಹೀನಂ ನಪುನಂತಿ ವೇದಾಹ. ಸದಾಚಾರ ವಿಚಾರಕ್ಕೆ ಮೂಲಭೂತವಾದಂತಹ ಒಂದು ಸಾಧನ, ಅದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಒಟ್ಟು ಆಶ್ರಮ ತಗೊಂಡು 40 ದಿವಸಗಳಾಯಿತು ಆಚಾರ್ಯರು. ಗತೇ ದಿನಾನಾಂ ದಶಕೇ ಸಮಾಸಕ್ಕೆ 40 ದಿವಸಗಳಾಯಿತು. ಅಷ್ಟೊತ್ತಿಗೆ ಆಚಾರ್ಯರ ಪ್ರತಿಭೆ ಹೊರಗೆ ಬರಲಿಕ್ಕೆ ಶುರುವಾಯಿತು. ಕೆಲವು ಪ್ರತಿಭೆ ಹೊರಬರಲು ತುಂಬಾ ದಿವಸಗಳು ಬೇಕು. ಆದರೆ ಸೂರ್ಯ ಇನ್ನು ಅರುಣೋದಯ ಆಗಲಿ ಬೆಳಕು ಶುರುವಾಗಿ ಬಿಡುತ್ತಾಗಲೇ. ಇನ್ನು ತರುಣ ಸೂರ್ಯ ಅಂತ ಹೇಳೋದು ಏನು ಕಾರಣ ಇಲ್ಲ. ಬಾಲಸೂರ್ಯ ಅಂತ ಹೇಳಿ ಜಗತ್ತಲ್ಲೇ ಬೆಳಗ್ ಬಿಟ್ಟಿರ್ತಾನಾಗ್ಲೇ. ಅದಕ್ಕೆ ಆಚಾರ್ಯರು ಮಧ್ವ ಸೂರ್ಯರವರು. ಸೂರ್ಯನ ಕೀರ್ತಿಗಿಂತ ಭಾರಿ ದೊಡ್ಡ ತೇಜಸ್ಸವರು. ಅಪಿತ್ರಿಲೋಕ್ಯಾ ಬಹಿರುಲ್ಲ ಸಂತಿ ತಮೋಹರಂತಿ ಮುಹುರಾಂತರಂಚ ದಿಶಾದೃಶಂನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿ. ಅಂಥವರ ಪ್ರಕಾಶ ಎಲ್ಲ ಕಡೆಗೆ ಬೀರಿತು. ಸಜ್ಜನರಿಗೆ ಭಾರಿ ಆನಂದವಾಯಿತು. ಅವತಾರ ಕಾಲಕ್ಕೆ ಹೇಳಿದ ಹಾಗೆ ಸಂತುಷ್ಯತಾಂ ಸಕಲ ಸನ್ನಿಕರೈಹಿ. ಅದರ ಜೊತೆಗೆ ಅಸದ್ಭಿಹಿ ಖಿದ್ದೇತ. ಅಸಜ್ಜನರಿಗೆ ಭಾರಿ ದುಃಖವಾಗಿತ್ತು. ಆಚಾರ್ಯರ ಪಾಂಡಿತ್ಯದ ಪ್ರಭೆ ಕೇಳಿದ ಜನ ಅವರನ್ನು ಸೋಲಿಸಬೇಕು ಅಂತ ಪಣ ತೊಟ್ಟು ಬಂದರು. ಆಚಾರ್ಯರು 10 ವರ್ಷದ ಹುಡುಗ ಆಗ ಸನ್ಯಾಸ ತಗೊಂಡ್ರು. ಆಚಾರ್ಯರು 10 ವರ್ಷ ಸರಿಯಾಗಿ ಸನ್ಯಾಸ ತಗೊಂಡಿದ್ದ ಆಚಾರ್ಯರು. 40 ದಿವಸವಾಗಿದೆ ಸನ್ಯಾಸ ತಗೊಂಡು. ಒಬ್ಬ ವಿದ್ವಾಂಸರ ಗುಂಪೆ ಬಂತಂತಲ್ಲಿ. ವಾಸುದೇವ ಪಂಡಿತ ಅಂತ ಒಬ್ಬ ಪಂಡಿತ ತಾರ್ಕಿಕ, ಅವರ ಮುಖಂಡ, ಅವರೆಲ್ಲ ಬಂದು ವಾದಕ್ಕೆ ಅಂತ ಕೂತು ನೋಡೋದಕ್ಕೆ ಜನ ಯೋಚನೆ ಮಾಡಬೇಕು. ಒಬ್ಬ ಚಿಕ್ಕ ಬಾಲಕನ ಮೇಲೆ ಪಂಡಿತ ಮಂಡಳಿ ಬಂದಿದೆ. ಅದು ಕೂಡ ಬರೀ ವಾದ ಕೂತಿಲ್ಲ, ಸಪತ್ರ ಲಂಬನಂ, ಸೋತವರು ಗೆದ್ದವರು ಜಯಪತ್ರ ಪಡ್ಕೊಡಬೇಕು ಅಂತ ಕರಾರು ಮಾಡಿಕೊಂಡ್ರಂತೆ. ಆ ಕರಾರು ಅವರಿಗೆ ಮೂಲ ಆಯಿತು. ಕೊನೆಗೆ ಈ ಮಾಡಿಕೊಂಡ್ರಿಂದ ಮಾನಭಂಗ ಅವರಿಗೆ ಹೊರತು ಆಚಾರ್ಯ ಅನುಕೂಲ ಆಯಿತು. ಇವರು ಬೇರೆ ಆಗಲಿಲ್ಲ, ಸೋತವರು ಗೆದ್ದವರಿಗೆ ಜಯಪತ್ರಿಕೆ ಕೊಡಬೇಕು ಆಚಾರ ಅವಶ್ಯ ಆಗಲಿ ಅಂತ ಹೇಳಿದರು. ವಾಕ್ಯಾರ್ಥ ನಡೀತಂತೆ. ಅದು ತರ್ಕಶಾಸ್ತ್ರದ ವಾಕ್ಯಾರ್ಥ ಅಂದ್ರೆ ಭಾರಿ ಕಷ್ಟ. ಯಾವ ಕಾಲಕ್ಕೆ ತಗೊಂಡು ದಿಕ್ಕು ತಪ್ಪಬಹುದು. ಅದು ಬುದ್ಧಿ ಇದ್ರೆ ಮಾತ್ರ ಎಲ್ಲಕ್ಕೆ ಸಾಧ್ಯ. ವಿಷಯ ಸರಿ ಇದ್ರೂ ಉಪಾದರೆ ತಪ್ಪಿದ್ರೆ ಕಥೆ ಮುಗೀತು. 8 ಜನ ವಾದ ಮಾಡ್ತಿದ್ರು ಆಚಾರ್ಯ. ಒಬ್ಬರೇ ವಾದ ಮಾಡ್ತಿದ್ದಾರೆ, ಪೂರ್ಣ ಪ್ರಜ್ಞರು. 8 ಜಿಗಾಯ ವಾಸುದೇವಾಹ್ವಯ ಪಂಡಿತಾದಿ ಕಾನ್. 8 ಜನಗಳನ್ನು ಸೋಲಿಸಿದರು. ಆಚಾರ್ಯ ಪೂರ್ವಾಶ್ರಮದ ಹೆಸರು ವಾಸುದೇವ, ಅವ್ರ ಉಪಾಸ್ಯಮೂರ್ತಿ ವಾಸುದೇವ ಕೃಷ್ಣ, ಬಂದವನು ವಾಸುದೇವ. ಇದು ಆಶ್ಚರ್ಯ. ಅವರು ಗುರುಪುತ್ರನ ಹೆಸರು ವಾಸುದೇವ. ವಾಸುದೇವ ಬಹಳ ಪ್ರಸಿದ್ಧವಾಗಿತ್ತು. ಆದ್ರೆ ಎಂಥ ವಾಸುದೇವರು, ಪೌಂಡ್ರಕ ವಾಸುದೇವನಂತ ವಾಸುದೇವ ಅಷ್ಟೇ, ನಿಜವಾದ ವಾಸುದೇವನಲ್ಲ, ಪೌಂಡ್ರಕ ವಾಸುದೇವನಂತ ವಾಸುದೇವ. ಆ ವಾಸುದೇವ ಕೃಷ್ಣನ ಮುಂದೆ ಹಾಸ್ಯಾಸ್ಪದನಾದ. ಈ ವಾಸುದೇವ ಆಚಾರ್ಯರ ಮುಂದೆ, ವಾಯುದೇವರ ಮುಂದೆ ಹಾಸ್ಯಾಸ್ಪದನಾದ. ಆಚಾರ್ಯ ಕೀರ್ತಿ ಹೆಚ್ಚಿತು. ಅವನ ಕರಾರಿನ ಪ್ರಕಾರ ಜಯಪತ್ರಿಕೆ ಕೊಟ್ಟೆ ಹೋಗಬೇಕಾಯ್ತು. ಆ ಪಂಡಿತ ಮಂಡಳಿ ಜಯಪತ್ರಿಕೆ ಕೊಟ್ಟಿತು. ಇಂಥ ವಿದ್ವತ್ತವಾಡ ಯಾರು ತೋರಿಸಿದ್ದಾರೆ? ಆದ್ದರಿಂದ ನಾವು ತತ್ವಜ್ಞಾನ ಪ್ರಪಂಚದೊಳಗೆ ಈ ಬೂದಿಗೀಗಿ ಕೊಡೋ ಪವಾಡ ನೋಡಬಾರದು, ಜ್ಞಾನದ ಪವಾಡವನ್ನು ನೋಡಬೇಕು. ನಮ್ಮ ಜನರಲ್ಲಿ ಏನು ವಿಚಾರ ಮಾಡಬೇಕು ಅಂತ ಗೊತ್ತೇ ಇಲ್ಲ, ಹಾಗಾಗಿಬಿಟ್ಟಿದೆ. ಬಂಗಾರ ತಗೊಳ್ಳಕ್ ಹೋದವನು ಯಾವ ರೀತಿ ಪರೀಕ್ಷೆ ಮಾಡ್ತಾ ನೋಡ್ಬೇಕದನ್ನ. ಪರೀಕ್ಷೆಯನ್ನು ಮಾಡಬೇಕಾದ್ರೆ ಅದಕ್ಕೊಂದು ಮತ್ತೆ ಮೆಥಡ್ ಇದೆ. ಕಣ್ಣಿಲ್ಲಿ ಪರೀಕ್ಷೆ ಮಾಡಕ್ ಬರೋದಿಲ್ಲ, ಅದನ್ನ ಅದು ಟಚ್ ಸ್ಟೋನ್ ವರೆಗಲ್ಲೇ ಪರೀಕ್ಷೆ ಮಾಡಬೇಕು. ಮತ್ತು ವಿದ್ವಾಂಸರನ್ನ ಜ್ಞಾನವನ್ನ ಜ್ಞಾನಿಯನ್ನ ನಾವು ಪರೀಕ್ಷೆ ಮಾಡಬೇಕಾದ್ರೆ ಒಂದು ಪದ್ಧತಿ ಇದೆ ನಮಗೆ ತನಕ ಗೊತ್ತಿಲ್ಲ. ಆದ್ರಿಂದ ಬೂದಿ ಕೊಟ್ಟರೆ ಜ್ಞಾನಿ, ಏನೋ ಕೊಟ್ಟರೆ ಜ್ಞಾನಿ, ಸ್ಟೀಲ್ ಪಾತ್ರ ಕೊಟ್ಟರೆ ಜ್ಞಾನಿ, ಕುಂಬಳಕಾಯಿ ಕೊಟ್ಟರೆ ಜ್ಞಾನಿ, ಏನೋ ಯಾರು ತರಕಾರಿ ಮರ ನಾಗ್ತಾರೆ ಅಷ್ಟೇ ಕುಂಬಳಕಾಯಿ ಕೊಟ್ಟರೆ. ಅದೆಲ್ಲ ಅಲ್ಲ, ಇವ್ರು ಕುಂಬಳಕಾಯಿ ಕೊಡಲಿಕ್ಕೆ ಬರೋದೂ ಇಲ್ಲ, ವಿಚಾರ ಬೇರೆ. ಆದರೆ ನಮ್ಮ ಜನಕ್ಕೆ ವಿಮರ್ಶನ ಪದ್ಧತಿನೇ ತಪ್ಪು ಹೋಗ್ಬಿಟ್ಟಿದೆ. ಯಾವ್ದನ್ನು ಹೇಗೆ ವಿಮರ್ಶೆ ಮಾಡಬೇಕು ಅಂತಕ್ಕಂಥ ವಿವೇಕವನ್ನೇ ಜನ ತಪ್ಪಿಸಿದ್ದಾರೆ. ಕಲಿಯುಗದ ದುರಂತ ಅದು. ಒಂದು ವಿದ್ವಾಂಸ ವ್ಯಕ್ತಿತ್ವವನ್ನು ಹೇಗೆ ಅಳಿಬೇಕು ನಿಜ. ನಮ್ಮ ಜನ ನೋಡಿ ಎಷ್ಟು ತಪ್ಪಿದ್ರಲ್ಲ, ಆ ಬೆನ್ನಿನಿಂದ ಬಂದ್ರೆ ಲಕ್ಷಾಂತರ ಜನ ಹೋಗಿ ಅವನ ಮುಂದೆ ನಿಂತುಕೊಂಡು ದಬ್ಬಿಸಿಕೊಂಡು ಬಂದರು ಅಂತ ಕೇಳಿದರೆ ಇದಕ್ಕಿಂತ ವಿವೇಕ ಬೇಕಾ? ಏನು ಆಶ್ಚರ್ಯ ಇದು! ಈ ಕಡೆ ವಿಜ್ಞಾನ ಅಲ್ಲ, ಆ ಕಡೆ ತತ್ವಜ್ಞಾನ ಅಲ್ಲ. ಒಂದು ಮಾಯಾಜಾಲ ಎಷ್ಟೋ ವಾಸಿ ಪಾಪ, ಹಳ್ಳಿ ಐಂದ್ರಜಾಲಿಕರು ಬರ್ತಾರೆ, ಏನೇನೋ ಮಾಡ್ತಿರ್ತಾರೆ ಪಾಪ. ಅವ್ರು ಪ್ರಾಮಾಣಿಕವಾಗಿ ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಪಾಪ. ಹೊಟ್ಟೆಪಾಡಿಗೆ ಅಂತ ಘೋಷಣೆ ಮಾಡ್ತಾರೆ, ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಅವ್ರ ಹೊಟ್ಟೆಗಿಲ್ಲದ ಇರ್ತಾರೆ. ಇವ್ನು ಯಾವ್ದೋ ಕೋಟಿ ಇವತ್ತು ಅವ್ನು ಸಂಪಾದನೆ ಎಷ್ಟು ಗೊತ್ತ ವರ್ಷಕ್ಕೆ? ಆ ಬೆನ್ನೆ ಏನಿಂದು ನಮ್ಮ ಇಂಡಿಯಾ ದೇಶದ ಬಜೆಟ್ಗಿಂತ ಜಾಸ್ತಿ ಸಂಪಾದನೆ ಉಂಟು. 25,000 ಕೋಟಿ ಡಾಲರ್ಗಳು ಏನಾಗುತ್ತೆ ಲೆಕ್ಕ, ಒಂದು ಲೆಕ್ಕ ಹಾಕಿ ನೋಡೋಣ. ಯಾವ ಬರೀ ಸುಳ್ಳಿಗೆ ಮೋಸಕ್ಕೆ. ಕುಹಕೇಂದ್ರಜಾಲೈಹಿ ಮಿಥ್ಯಾತರ್ಕೈಹಿ ಅಂತ ಹೇಳ್ತಾರಲ್ಲ, ಒಳ್ಳೆ ದೃಷ್ಟಾಂತ ಇದು. ಇಂದು ಯೋಚನೆ ಮಾಡಿದರೆ ಇನ್ನು ತಿಳ್ಕೊಳ್ಳೋ ಜನ ಇಲ್ವಲ್ಲ, ಇದೇನು ಆಶ್ಚರ್ಯ ಇದು! ಆಶ್ಚರ್ಯ ಪೇಪರ್ ಹೊಡ್ಕೊಂಡ್ರು ಪಾಪ, ಟಿವಿಯವ್ರು ಹೊಡ್ಕೊಂಡ್ರು, ಏನಾರ ಹೊಡ್ಕೊಂಡು ನಾವಂತ ಲೋಗರ್ ಅಂತಾನೆ ಹೋದ್ರು. ಅತ್ತ ಆಗತ್ತೆ ಜ್ಞಾನದ ಮಾರ್ಗ ಎಷ್ಟು ಕಷ್ಟ ಅಂತ ಗೊತ್ತಾಗ್ತದೆ. ಯಾವುದಕ್ಕೂ ಮನುಷ್ಯ ಪ್ರಲೋಭನೆಗೊಳಗಾಗ್ತಾನೆ. ಆಚಾರ್ಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡಿದ್ರೆ ಮಾತ್ರ ಸಾಧ್ಯ. ಅವರೆಲ್ಲರೂ ಸೋತು ಜಯಪತ್ರಿಕೆ ಕೊಟ್ಟು ಹೋಗಬೇಕಾಯಿತು. ಅಪೂರ್ಣ ಪ್ರಜ್ಞೆ ವಿಜಯ, ಮಧ್ವ ವಿಜಯ. ಆಚಾರ್ಯರ ಜೀವನದಲ್ಲಿ ಇದು ವಿಜಯ ಅಂತ ಹೇಳಲಿಕ್ಕೆ ಹೋಗಬಾರದು. ಅವ್ರು ಮಾಡಿದ್ದೆಲ್ಲ ವಿಜಯನೇ, ಅವ್ರು ಆಡಿದ್ದೆಲ್ಲ ಮಾತು ಇದೆಲ್ಲ ಶಾಸ್ತ್ರಾರ್ಥವೇ. ಬೇರೆ ಪ್ರಲಾಪಸ್ಯಚ ವರ್ಜನೆ ಅಂತ ಹೇಳಿದ್ದಾರೆ. ಭೀಮಸೇನ ಸಮೂಹ ನಾಸ್ತಿ ಪ್ರಲಾಪಸ್ಯಚ ವರ್ಜನೆ. ಶಾಸ್ತ್ರ ವಿರುದ್ಧವಾದ ಒಂದು ಮಾತನ್ನು ಆಚಾರ್ಯರು ಆಡಿದವರಲ್ಲ. ಅವರು ಒಂದು ಸೋಲಿನ ಹೆಸರಿಲ್ಲ, ಜಯರೂಪಿ ಯಥೋಸೌ, ಅವರು ಜಯಸ್ವರೂಪರು. ಮುಂದೆ ಅಚ್ಯುತಪೇಶ ನೋಡಿದ್ರು ಭಾರಿ ಖುಷಿಯಾಯಿತು. ನಮ್ಮ ಶಿಷ್ಯ ಭಾರಿ ಬುದ್ಧಿವಂತ ಇದ್ದಾನೆ, ಇನ್ನೂ ಬುದ್ಧಿವಂತನ ಮಾಡಬೇಕು ಅನ್ಕೊಂಡ್ರಂತೆ ಪಾಪ. ಅದೇನೋ ಸರಿನೇ, ಆ ಹುಡುಕಿದ ಹಾದಿ ಯಾವುದು ಗೊತ್ತೇನು? ಅಚೇಷ್ಟ ಸಿದ್ಧಿ ಚಲ ಜಾತಿ ವಾದಿಹಿ, ಇಷ್ಟಸಿದ್ಧಿ ಅಂತ ಒಂದು ಗ್ರಂಥ. ಮುಕ್ತಾತ್ಮಂಬ ಯತಿ, ಅದ್ವೈತ ಮತದ ಯತಿ ಬರೆದಂತಹ ಒಂದು ಪ್ರಕರಣ ಗ್ರಂಥ. ಅದನ್ನು ಪಾಠ ಹೇಳುತ್ತೇವೆ ಅಂತ ಕೂತರಂತೆ. ಅದನ್ನು ಓದಿದರೆ ಅವರಿಗೆ ಒಳ್ಳೆ ಅದ್ವೈತದ ಪ್ರಕ್ರಿಯೆಯಲ್ಲಿ ದಾರಿಠ್ಯ ಬರ್ತದೆ ಅಂತ ಅವರ ನಂಬಿಕೆ ಬಂತು. ಅವರಿಗೆ ಅದು ಗೊತ್ತಿಲ್ಲ, ಯಥಾರ್ಥ ಗೊತ್ತಿಲ್ಲ. ಆದ್ದರಿಂದ ಇವರು ಹೇಳ್ಬೋಣ, ಭಾರಿ ಬುದ್ಧಿವಂತನಾಗ್ತಾನೆ ಶಿಷ್ಯ ಅಂತೇಳಿ. ಇವರು ಸ್ವಯಂ ಎಂಥ ಪ್ರತಿಭಾವಂತರು ಅಂತ ಇನ್ನವರಿಗೆ ಬಂದ್ಮುಂದು ಗೊತ್ತಾಗಬೇಕು ಪಾಪ. ಹೇಳಕ್ ಶುರು ಮಾಡಿದ್ರಂತೆ ಆಚಾರ್ಯ, ಏನ್ ಮಾಡಿದ್ರಂತೆ ಆಯ್ತು ಅಂತ ಕೂತರಂತೆ. ಕೇಳೋದಕ್ಕೋಸ್ಕರ ಪಾಠ ಕೇಳೋ ಶಿಷ್ಯನ ಕರ್ತವ್ಯ ಅಂತ ಲೋಕಕ್ಕೆ ತೋರಿಸಿದ್ರು. ಅವರು ಕೂತರು, ಓದಿ ಮೊದಲನೇ ಶ್ಲೋಕನೇ ಓದಿದ್ರು ಪಾಪ. ಯಾನುಭೂತಿ ರಜಾಮೇಯ ಅನಂತಾತ್ಮಾನಂದ ವಿಗ್ರಹ ಜಗದಾದಿ ಮಹಾಮಾಯಾ ಚಿತ್ತಭಿತ್ತಿಂ ನಮಾಮಿ ತಾಮ್ ಅಂತ ಮೊದಲ ಶ್ಲೋಕ ಅದು. ಇವತ್ತು ಇಷ್ಟಸಿದ್ಧಿ ಪ್ರಿಂಟ್ ಆಗಿ ಸಿಗುತ್ತೆ ಪುಸ್ತಕ. ಆ ಓದ್ತಿರ್ಲಿಕ್ಕೆ ಆಚಾರ್ಯಂದ್ರಂತೆ ಗುರುಗಳೇ ಸ್ವಲ್ಪ ಇರಿ ಅಂತ ಹೇಳಿದ್ದಾರೆ. ಮಂಗಳ ಶ್ಲೋಕ ಓದ್ತಿರ್ಲಿಕ್ಕೇನೆ, ಇದು ಮಂಗಳ ಶ್ಲೋಕ ಅಂತ ಹೆಸರು. ಎಷ್ಟು ಅಮಂಗಳವಾಗಿದೆ ಈ ಒಂದು ಶ್ಲೋಕದಲ್ಲಿ ಸರಿಯಾಗಿ 32 ಅಕ್ಷರ ಇದೆ. ದೋಷಗಳು ಎಷ್ಟಿವೆ ಗೊತ್ತಾ ಗುರುಗಳೇ? ಷೋಡಶಕ ದ್ವಯಾತ್ಮಕಂ, ಸರಿಯಾಗಿ 32 ತಪ್ಪಿವೆ ಅಂತ ಹೇಳುತ್ತಾರೆ. 32 ಅಕ್ಷರ 32 ತಪ್ಪು, 100% ತಪ್ಪು ಅಂತಾಯ್ತು. ಇದನ್ನು ಹ್ಯಾಗೆ ಹೇಳ್ತೀರಿ, ಹ್ಯಾಗೆ ಓದೋದು ಅಂದ್ರಂತೆ. ಅಚ್ಯುತ ಪ್ರೇಕ್ಷರಿಗೆ ಶಾಕ್ ಆದಾಗಾಯ್ತು. ಅವ್ರ ಪ್ರಕಾರ ಭಾರಿ ದೊಡ್ಡ ಗ್ರಂಥ ಅದು. ಓದೋರು ಬುದ್ಧಿವಂತರಾಗ್ತಾರೆ ಅಂತ ಹೇಳಿ, ಈ ಓದೋರಿಗೆ ಬುದ್ಧಿ ಇಲ್ಲ ಅಂತ ಆಚಾರ್ಯ ಹೇಳ್ತಿದ್ದಾರೆ. ಈಗ ಓದಿದ ಬುದ್ಧಿವಂತರಾಗ್ತಾರಲ್ಲ, ಅದು ಓದೋರಿಗೆ ಬುದ್ಧಿ ಇಲ್ಲ ಅಂತ ಆಚಾರ್ಯ ಹೇಳಿದರು. ಇಷ್ಟು ತಪ್ಪನ್ನು ಹೇಗೆ ಓದ್ತಾರೆ? ಅಚ್ಯುತ ಪ್ರೇಕ್ಷರಿ ಸ್ವಲ್ಪ ಸುಧಾರಿಸಿಕೊಂಡು ಹೇಳಿದರು. ಉಪರ್ಯಾಪಾಸ್ತಂ ತತ್, ಅದಕ್ಕೆಲ್ಲ ಮುಂದೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರು. ಸಾಮಾನ್ಯ ಮೇಷ್ಟಗಳು ಟೆಕ್ನಿಕ್ ಅದು, ಒಂದು ಉತ್ತರ ಕೊಡೋದು ಮುಂದೆ ಬರುತ್ತೆ ಉತ್ತರ ಅಂದ್ರೆ ಮುಗಿದ ಕತೆ. ಈ ಕೇಳ್ಬೇಡಿ, ಮುಂದುವರೆ ಹೊತ್ತು ಯಾವಾಗ ಬಂದಿತ್ತು ಅಂತ ದಾರಿ ತಪ್ಪಿ ಹೋಗುತ್ತೆ, ಸುಲಭ ತಪ್ಪಿಸಿಬಿಡಬಹುದು. ಯಾರೇ ಮೇಷ್ಟು ಮಾಡೋ ಒಂದು ಸುಲಭವಾದ ಉಪಾಯ, ಅದು ನಡೆದು ಹೋಗುತ್ತೆ. ಅದು ಆಚಾರ್ಯದ ಶಿಷ್ಯರಾದ ಗೆಲ್ಲ ಹೋಗುತ್ತೆ ಅಷ್ಟೇ. ಆಚಾರ ಕೂತಿದ್ದಾರೆ ಅವರಂದ್ರಂತೆ, ನಿಮಗೆ ಗೊತ್ತಲ್ಲ ಹಾಗಿದ್ರೆ ಮುಂದೆ ಎಲ್ಲಿ ಅಂತ ಗೊತ್ತಲ್ಲ, ಈಗಲೇ ಹೇಳಿಬಿಡಿ ಅಂತ ಹೇಳಿದ್ರು. ಈಗಲೇ ಹೇಳಿಬಿಡಿ ಓದೋಣಂತೆ ಅಂತ ಹೇಳಿದ್ರು. ಅವ್ರಿಗೆ ಇನ್ನೂ ಆಘಾತವಾಯಿತು. ಅವರೇನು ಪಾಪ ಬೀಸಿದ್ದನ್ನ ಬೀಸೋದನ್ನ ತಪ್ಪಿದ್ರೆ 1,000 ವರ್ಷ ಆಯುಷ್ಯ ಅಂತಾರಲ್ಲ ಹಾಗಂದ್ರು. ಆದ್ರೆ ಆಗ್ಲೇ ಗಣ್ಯ ಬೀಸಬೇಕಾ, ಮತ್ತೆ ಏನು ಆಗ್ಲಿಲ್ಲ ಕೆಲಸ. ಅವರಂದ್ರಂತೆ ಸಿಟ್ಟು ಬಂತಂತೆ. ಶೇಷಂ ಕೋಪೇನ ಪೂರೈತು ಅಂತ ಒಂದು ನ್ಯಾಯ. ಯಾವನಿಗೆ ಕೋಪ ಬರುತ್ತೆ ಅಂತ ಕೇಳಿದರೆ ಉತ್ತರ ಗೊತ್ತಿಲ್ಲದೆ ಹೋದ್ರೆ ಅಂತ ಅರ್ಥ. ಅದಕ್ಕೆ ಆ ಜ್ಞಾನಿಗಳಿಗೆ ಯಾತಕ್ಕೆ ಕೋಪ ಬರೋದಿಲ್ಲ ಅಂದ್ರೆ ಉತ್ತರ ಗೊತ್ತಿರುತ್ತದೆ ಅವರಿಗೆ. ಉತ್ತರ ಗೊತ್ತಿರುತ್ತೆ ಒಂದು, ಅಥವಾ ಉತ್ತರ ಗೊತ್ತಿಲ್ಲ ಅಂತ ಅವ್ರು ಗೊತ್ತಿರುತ್ತೆ, ಅದು ಒಂದು ಎರಡನೇದು. ಅವಾಗೂ ಸಿಟ್ಟು ಬರೋದಿಲ್ಲ. ಉತ್ತರ ಗೊತ್ತಿಲ್ಲ ಅಂದ್ರೆ ಸಿಟ್ಟು ಬರೋದಿಲ್ಲ, ಗೊತ್ತಿದ್ದ ಮಾಡಿದ ಸಿಟ್ಟು ಬರ್ತದೆ ಹೊರತು ಗೊತ್ತಿಲ್ಲ ಸಿಟ್ಟು ಬರೋದಿಲ್ಲ. ಅವರಿ ಪಾಪ ಸಿಟ್ಟು ಬಂತು. ಶಿಷ್ಯ ಅಂತ ಆಚಾರ್ಯ ಬಗ್ಗೆ ಏನಿದ್ರು ಕೂಡ ವಸುದೇವ ದೇವಕಿಯರಿಗೆ ಕೃಷ್ಣ ನಮ್ಮ ಮಗ ಅಂತ ಹಾಗೆ ಅನಿಸ್ತಿತ್ತಲ್ಲ, ಇವರಿಗೆ ನಮ್ಮ ಶಿಷ್ಯ ಅಂತ ಅನಿಸ್ತಿತ್ತು ಪಾಪ. ಅದವರು ವಯಸ್ಸಾದವರು, ಇವರು ಚಿಕ್ಕ 10 ವರ್ಷದ ಹುಡುಗ. ಸ್ವಲ್ಪ ಬೇಜಾರಾಯ್ತು. ಪೂರ್ಣಪ್ರಜ್ಞರೇ, ನಿಮಗೆ ಪಾಠ ಹೇಳೋ ಯೋಗ್ಯತೆ ನನಗಿಲ್ಲ ಅಂತ ಹೇಳಿದ್ರಂತೆ. ನಿಮಗೆ ಪಾಠ ಹೇಳೋ ಯೋಗ್ಯತೆ ಅದಿಲ್ಲ, ಇವನು ಮಾತಾಡೋ ಪದ್ಧತಿ ಸಾಮಾನ್ಯವಾಗಿ ನಿಮಗೆ ಹೇಳೋ ಯೋಗ್ಯತೆ ನಮಗಿಲ್ಲ ಅಂತ. ತಕ್ಷಣ ದೇವತೆಗಳು ಹೌದು ಹೌದು ಅಂದ್ರೆ ಕರೆಕ್ಟ್ ಹೇಳಿದ್ದೀರಿ, ವಿರಿ ಪಾಠ ಹೇಳಿದ್ರೆ ನಿಮಗೆಲ್ಲೂ ಇದೆ ಯೋಗ್ಯತೆ. ಮಧ್ವಾಚಾರ್ಯ ಪಾಠ ಹೇಳೋ ಯೋಗ್ಯತೆ ಇರೋದು ಒಬ್ಬರಿಗೆ ಮಾತ್ರ, ಅದು ಸಾಕ್ಷಾತ್ ನಾರಾಯಣನಿಗೆ ಮಾತ್ರ. ತಸ್ಯೈವ ಶಿಷ್ಯೋ ಜಗದೇಕ ಭರ್ತು ಆಚಾರ್ಯ ಹೇಳ್ತಾರೆ. ನಾವು ಅಚ್ಯುತ 37 ಸರ್ವನಗಂಧ ಒಂದು ಸರ್ತಿನ ಅಚ್ಯುತ್ ಘೋಷ ಹೆಸರು ಹೇಳೋದಿಲ್ಲ ಆಚಾರ್ಯರು. ಅವರಿಗೆ ಗೌರವ ಕೊಟ್ಟಿದ್ದು ಹೌದು, ಆದರೆ ಅವರು ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ ಮತ್ತು ಯದ್ವತ್ತರೋ ಗುರು ಅಷ್ಟೇ, ಹೊರತು ನಿಜವಾದ ಗುರುಗಳು ಅಂದ್ರೆ ವೇದವ್ಯಾಸ ದೇವರೇನೆ. ಅದಕ್ಕೆ ಇವರು ಒಪ್ಪಿಕೊಂಡೇ ಬಿಟ್ಟಾಗಾಯ್ತು. ಅಂತೂ ಬೈಲಕ್ಕೆ ಹಿಡಿದ್ರೆ ಪುಣ್ಯ ಬಂತು ಅವರಿಗೆ, ಅದೊಂದು ವಿಶೇಷ. ನಿಮ್ಗೆ ಹೇಳೋ ಯೋಗ್ಯತೆ ಇಲ್ಲ ಅಂದ್ರಲ್ಲ, ವ್ಯಾಜಯನಾಪಿ ಕೃತಾರಾಜನ್ ನದರ್ಶಯತಿ ಭಾಸ್ಕರ್ ಎಂದಿದ್ದಾಗೆ ಆ ವ್ಯಾಜಯಿಂದ ಹೇಳಿದ್ದು ಪುಣ್ಯಕರವಾಯಿತು, ನಿಮಗೆ ಪಾಠ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಪಾಠ ನಿಲ್ಲಿಸೇ ಬಿಟ್ರಂತೆ. ಅಂತೂ ವಿಚಿತ್ರ ಪಾಠ ಅದು. ಶುರುವಾದ ದಿವಸ ಮಂಗಳ ಬಹುಶಃ ಜಗತ್ತಿನ ಇತಿಹಾಸದಲ್ಲೇ ದಾಖಲೆ ಅದು. ಬಂದು ಪ್ರಥಮಗ್ರಾಸೆ ಮಕ್ಷಿಕಾ ಪಾಠ ಅಂತ ಹೇಳ್ತಾರಲ್ಲ, ಮೊದಲೇ ಜೊತೆಗೆ ನೊಣ ಬಂದಾಗಾಯ್ತು. ಜನ್ಮದಲ್ಲಿ ಮತ್ತೆ ಪಾಠ ಹೇಳ್ತೇವೆ ಅಂತ ಹೋಗಲೇ ಇಲ್ಲ ಅವರು. ಎಂಥ ದಾಖಲೆಯ ವ್ಯಕ್ತಿಗಳು, ಅನೇಕರು ಅರ್ಥ ಮಾಡ್ಕೋಬೇಕು. ಇದು ಬೇರೆ ಎಲ್ಲ ಮತಾಚಾರ್ಯರಿಗೆ ತಮ್ಮ ಮತ ಪ್ರಸಾರಕ್ಕೆ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ತಯಾರಾಗಿತ್ತಾಗಲೇ. ಅದ್ವೈತ ಮತದವರಿಗೆ ಗೌಡಪಾಧಿಕಾರಿಕ ಅವೆಲ್ಲ ರೆಡಿಯಾಗಿದ್ದು ಹಿಂದೆ, ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು ಮುಂದಕ್ಕೆ. ರಾಮಾನುಜಾಚಾರ್ಯರಿಗೆ ಯಮುನಾಚಾರ್ಯ ಗ್ರಂಥಗಳು ತಯಾರಾಗಿದ್ವು. ಅವರಿಗೆಲ್ಲ ಎಷ್ಟೋ ವೃತ್ತಿಗಳನ್ನು ಅವರೇ ಕೋಟ್ ಮಾಡ್ತಾರೆ, ಹಿಂದೆ ಬೇಕಾದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಮುಂದುವರಿಸಿದ್ರು ಅಷ್ಟೇನೆ. ಆಚಾರ್ಯರಿಗೆ ಹಾಗಲ್ಲ, ಅಲ್ಲೇ ಹುಟ್ಟಿ ಬೆಳಿಬೇಕು, ಏನೂ ಇಲ್ಲಿ ತಯಾರಿಲ್ಲ. ಯಾಕೆ ಎಲ್ಲ ದಾರಿ ತಪ್ಪಿದವರೇ, ಸ್ವತಃ ತಂದೆಗೆ ಗೊತ್ತಿಲ್ಲ ತತ್ವಾರ್ಥ, ಅಚ್ಯುತವೇಕ್ಷರಿಗೆ ಗೊತ್ತಿಲ್ಲ, ಗೊತ್ತಿದ್ದವರು ಒಬ್ರು ಇಲ್ಲ. ಎಲ್ಲ ಹೊಸ್ತಾಗಿ ಹೇಳಬೇಕು. ಇದನ್ನು ಜಗತ್ತಿನ ಇತಿಹಾಸ ಗಮನಿಸಿಲ್ಲ. ಬೇರೆ ಯಾವ ಮತಾಚಾರ್ಯರು ಕೂಡ ಹಿಂದಿನವರ ಕಾರ್ಯವನ್ನ ಸ್ವಲ್ಪ ಮುಂದುವರೆಸಿ ಹೆಸರು ತಾವು ತಗೊಂಡ್ರೆ ಹೊರತು ಆಚಾರ್ಯರು ಹಾಗಲ್ಲ. ಅವರಿಗೆ ಗುರುಗಳು ಯಾರಿದ್ದಾರೆ ನೀವು ಹೇಳಿ ನೋಡೋಣ. ಲೋಕದೃಷ್ಟಿಯಲ್ಲಿ ಒಬ್ರು ಗುರುಗಳಿಲ್ಲ, ಜಗದ್ಗುರುಗಳಾದ್ರು ಇದು ಭಾರಿ ವಿಶೇಷ. ಒಬ್ರು ಗುರುಗಳಿಲ್ಲ, ಜಗದ್ಗುರುಗಳಾದ್ರು. ಇಂಥ ದಾಖಲೆ ನೋಡಬಾರದ ನಮ್ಮ ಜನ ಕೊನೆ ಪಕ್ಷ. ಎಷ್ಟು ದೊಡ್ಡವರು ಆಚಾರ ಅಂತ ಇದಕ್ಕಿಂತ ದಾಖಲೆ ಬೇಕಾ? ಗುರುಗಳ ಹತ್ರ ಓದಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಬುದ್ಧಿವಂತರಾಗಿದ್ದಾರೆ ಅಂತ ಹೇಳೋಗಿಲ್ಲ. ಅವರ ಹತ್ರ ಸ್ವತಃ ಸಹಜ ಪ್ರತಿಭಾ ಅಂತ ಒಪ್ಪಲೇಬೇಕು. ಅಶ್ರುತ ಪ್ರತಿಭಾ ಯಸ್ಯ ಶ್ರುತಿ ಸ್ಮೃತ್ಯ ವಿರೋಧಿನಿ ಅಂತ ಹೇಳುತ್ತಾರೆ. ಅಶ್ರುತ ಪ್ರತಿಭಾ, ಯಾರ ಮುಂದೆನೂ ಕೇಳಿಲ್ಲ, ಅವ್ರು ಹೇಳೋದು ಬಾಕಿ ಇಲ್ಲ ಅಷ್ಟು ಹೇಳ್ತಾರೆ ಅಂತ ಅರ್ಥ ಆದರೆ ಪೂರ್ಣ ಪ್ರಜ್ಞರು. ಪಾಠ ನಿಂತೋಯ್ತು ಮಠದಲ್ಲಿ, ಏನ್ ಮಾಡಬೇಕು ಮುಂದೆ? ಇವತ್ತು ಪಾಠ ನಿಂತೋಯ್ತಲ್ಲ ಮಠದ ಪಾಠ ನಿಂತೋ ಎಷ್ಟೋ ದಿವಸ ಆಗಿದೆ, ಎಷ್ಟೋ ಮಠಗಳಲ್ಲಿ ಪಾಠದ ಹೆಸರು ಕೂಡ ಇಲ್ಲ. ಆ ಕಾಲ ಯೋಚನೆ ಮಾಡಬೇಕಾಗ, ಮಠ ಪಾಠ ಇಲ್ಲ ಅಂದ್ರೆ ಮಠದ ಗತಿ ಏನು ಅಂತ ಪ್ರಶ್ನೆ ಬಂತ. ಪಾಠ ಇಲ್ಲ ಅಂದ್ರೆ ಮಠ ಹೇಗಾಗ್ತದೆ? ಎಷ್ಟೋ ಮಠಗಳಲ್ಲಿ ಪಾಠ ಇಲ್ಲ, ಊಟ ಇದೆ ಅಷ್ಟೇ. ಊಟ ಇದ್ರೆ ಮಠ ಅಲ್ಲ, ಪಾಠ ಇದ್ರೆ ಮಠ ಅಂತ ಹೇಳ್ತಾರೆ. ಮಠ ಛಾತ್ರಾದಿ ನಿಲಯ, ಕೋಶ ಅರ್ಥ ಇರೋದೇ ಹಾಗೆ. ವಿದ್ಯಾರ್ಥಿಗಳು ವಿದ್ವಾಂಸರು ಇದ್ದು ಪಾಠ ಪ್ರವಚನ ನಡೀತಿದ್ರೆ ಮಠ ಆಗ್ತದೆ ಹೊರತು ಇಲ್ಲಿ ಹೋದ್ರೆ ಮಠ ಆಗೋದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಜವಾಬ್ದಾರಿ ಇದೆ ಮಠಕ್ಕೆ. ಮಠ ಪಾಠ ಇಲ್ಲ ಅಂದ್ರೆ ಏನ್ ಮಾಡ್ಬೇಕೀಗ? ಪಾಠ ಹೇಳೋದು ಅಚ್ಚುಕೇಶ ತಯಾರಿಲ್ಲ, ನಾನು ಪಾಠ ಹೇಳೋದಿಲ್ಲ ಕೂತ್ಬಿಟ್ಟಿದ್ದಾರೆ. ಇನ್ಯಾರು ಪಾಠ ಹೇಳಬೇಕು? ಜನಗಳೆಲ್ಲ ಆಚಾರ್ಯ ಕೇಳ್ಕೊಂಡ್ರಂತೆ. ಆಚಾರ್ಯರೇ ಪಾಠ ನಿಂತೋಗ್ತಾ ಇದೆ, ಏನಾದ್ರು ಮಾಡಿ ಅಂತ. ಆಯ್ತು ನಾವೇ ಹೇಳ್ತೇವೆ ಅಂತ ಆಚಾರ್ಯ ಹೇಳುತ್ತಾರೆ. 10 ವರ್ಷದ ಹುಡುಗ ಪಾಠ ಶುರು ಮಾಡ್ತಾ ಇದ್ದಾರೆ ಆಚಾರ್ಯರು. ಇದೊಂದು ಮತ್ತೊಂದು ದಾಖಲೆ. ಉಳಿದವ್ರ ಬಗ್ಗೆ ಕಥೆ ಸಾವಿರ ಕೇಳಬಹುದು, ಫ್ಯಾಕ್ಟ್ಸ್ ಬೇಕಲ್ಲ. ವಸ್ತುಸ್ಥಿತಿ ಅಂತ ಆಚಾರ್ಯ ಪಾಠ ಶುರು ಮಾಡ್ತಾ ಇದ್ದಾರೆ. ಯಾವ್ದನ್ನು ಪಾಠ ಮಾಡಬೇಕು? ನಿಯಮ ಇದೆ. ಬುಧೋಭಿಧಾನಂ ಶ್ರವಣಂ ಬುಧೇತರು ಧ್ರುವಂ ವಿದಧ್ಯಾತ್ ವಿಮುಕ್ಷುರಾತ್ಮನಃ ಯತಿರ್ವಿಶೇಷಾತ್ ಇತಿ ಲೋಕಚೋದನಾತ್ ಪ್ರವಕ್ತಿ ಮಾಯಾ ಸಮಯಂ ಸ್ವ ಪೂರ್ಣಧೀಹಿ. ಇಂದು ನಾವೆಲ್ಲ ಸುಭಾಷಿತದಂತ ಮಾತಿದುವಂತು. ಬುಧೋಭಿಧಾನಂ ಶ್ರವಣಂ ಬುಧೇತರಃ. ನಿತ್ಯ ಜೀವ ಒಬ್ಬ ಮುಮುಕ್ಷು ಇದ್ದಾನೆ, ಮೋಕ್ಷಕ್ಕೆ ಹೋಗಬೇಕು ಅಂತ ಬಯಕೆ ಇದ್ದವನಿದ್ದಾನೆ ಅಂದ್ರೆ ಅವನು ಜ್ಞಾನಿಯಾಗಿದ್ರೆ ಪಾಠ ಹೇಳಬೇಕು. ಜ್ಞಾನಿ ಅಲ್ಲದೆ ಹೋದ್ರೆ ಪಾಠ ಕೇಳಬೇಕು. ಇಲ್ಲದೆ ಹೋದ್ರೆ ಅವನೆಂದೂ ಮೋಕ್ಷಕ್ಕೆ ಹೋಗೋ ಸಂಭವನೇ ಇಲ್ಲ. ಇದು ಒಂದು ದಿವಸದ ಕೆಲಸ ಅಲ್ಲ, ಪ್ರತಿನಿತ್ಯದ ಕೆಲಸ ಇದು. ಕೆಲವನ್ನ ಒಂದು ಯಾವಾಗಲೂ ಮಾಡಿದ 10 ಪೂಜೆ ಒಂದೊಂದು ಮಾಡ್ತಾನೆ. ವಿಜಯದಶಮಿ ವರ್ಷಕ್ಕೊಂದು ಬರುತ್ತದೆ ಅಷ್ಟೇನೆ, ಯುಗಾದಿ ವರ್ಷಕ್ಕೊಂದು ಬರೋದಷ್ಟೇ. ಆದರೆ ಪಾಠ ಪ್ರವಚನ ಹಾಗಲ್ಲ, ನಿತ್ಯದಲ್ಲೂ ನಡೆಯಬೇಕು. ನಿತ್ಯೋತ್ಸವ ಅಂತ ಕರೀತಾರೆ. ಅದನ್ನು ಮಾಡದೆ ಹೋದರೆ ಜ್ಞಾನಿಯಾದವನು ಮಾಡಬೇಕು, ಉಳಿದವರು ಉಪದೇಶ ಮಾಡಿ ತನ್ನ ಜ್ಞಾನ ವೃದ್ಧಿ ಮಾಡ್ಕೋಬೇಕು. ಅಜ್ಞಾನಿಗಳಾದವರು ಕೇಳಿ ಜ್ಞಾನ ಪಡಿಬೇಕು. ಆದ್ದರಿಂದ ಬುಧೋಭಿಧಾನಂ ಶ್ರವಣಂ ಬುಧೇತರ, ಎಷ್ಟು ಒಳ್ಳೆ ಶ್ಲೋಕ. ಧ್ರುವಂ ಬುಧಧ್ಯಾತ್, ಮಾಡಲೇಬೇಕು. ವಿಮುಕ್ಷುಃ ಆತ್ಮನಃ, ಅದರಲ್ಲೂ ಕೂಡ ಯತಿರ್ ವಿಶೇಷ, ಸನ್ಯಾಸಿಗಳು ವಿಶೇಷವಾಗಿ ಮಾಡಬೇಕು. ಆದ್ದರಿಂದ ಉಳಿದವರು ಎಲ್ಲರೂ ಮಾಡಬೇಕು, ಸನ್ಯಾಸಿಗಳು ಹೆಚ್ಚು ಮಾಡಬೇಕು. ಆಚಾರ್ಯ ತೋರಿಸ್ತಾ ಇದ್ದಾರೆ, ತಾವು ಸನ್ಯಾಸ ತಗೊಂಡಿದ್ದಾರೆ, ಅದಕ್ಕೆಲ್ಲ ಪಾಠ ಹೇಳುತ್ತೇವೆ. ಅಧಿಕಾರ ಎಲಿಜಿಬಿಲಿಟಿ ಅದು ಒಂದು ನಮ್ಮ ಕಾಂಪಿಟೆನ್ಸ್ ಇದೆ ಮಾಡ್ತೇವೆ ಅಂತ ಕೂತರು. ಜನ ಬರಲಕ್ಕೆ ಶುರು ಮಾಡಿದ್ರು. ಪಾಠ ಏನು ಹೇಳಬೇಕೀಗ? ಪ್ರವೃತ್ತಿ ಮಾಯಾ ಸಮಯಂ ಸ್ಮ ಪೂರ್ಣಧೀಹಿ. ಅದ್ವೈತವನ್ನೇ ಪಾಠ ಶುರು ಮಾಡಿದಂತ ಆಚಾರ್ಯರು ಮಾಯಾವಾದವನ್ನೇ ಪಾಠ ಹೇಳ್ತಾ ಇದ್ದಾರೆ. ಮುಂದೆ ಮಾಯಾವಾದ ಖಂಡನ ಮಾಡ್ತಾರೆ, ಮಾಯಾವಾದವನ್ನೇ ಪಾಠ ಹೇಳ್ತಾ ಇದ್ದಾರೆ. ಎಲ್ಲರೂ ಕುತೂಹಲ ಎಲ್ಲರಿಗೂ. ಈ ಹುಡುಗ 10 ವರ್ಷ ಹುಡುಗಿಯನ್ನು ಪಾಠ ಹೇಳೋದು ಈ ಮಧ್ಯೆ ಜಗತ್ತಿಗೆ ಗೊತ್ತಿದೆ. ಓದಕ್ಕೆ ಹೋಗಿ ಸ್ಟಾಪ್ ಆಗಿದೆ. ಓದಿದ್ದಂತೂ ಇಲ್ಲ, ಮೊದಲು ಓದಿಲ್ಲ. ಇಲ್ಲಿ ಗುರುಗಳೇ ಹೇಳಿದ್ದಾರೆ ಪಾಠ ಹೇಳೋದಿಲ್ಲ ಅಂತೇಳಿ. ಏನು ಪಾಠ ಹೇಳ್ತಾರೆ ನೋಡೋಣ ಅಂತ ಬಂದ್ರಂತೆ. ಏನ್ ಪಾಠ ಹೇಳ್ತಾರೆ? ಆಚಾರ್ಯ ಪಾಠ ಶುರು ಮಾಡಿದರು. ಅಖಂಡಿತೋಪನ್ಯಸನಂ ವಿಸಂಶಯಂ ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ. ಆ ಪಾಠ ವರ್ಣನೆ ಮಾಡ್ತಾರೆ ಆಚಾರ್ಯ. ಪಾಠ ಮಾಡ್ತಿದ್ರು ಅಂದ್ರೆ ಅಖಂಡಿತೋಪನ್ಯ ನಾನ್ ಸ್ಟಾಪ್, ಗಂಗಾ ಪ್ರವಾಹನವರು ಸ್ಟಾಪ್ ಆಗಬಹುದು, ಮತ್ತೆ ನಿರಂತರವಾಗಿ ವಿಸಂಶಯಂ, ಸಂಶಯನೇ ಬರಬಾರದು ಕೇಳೋರಿಗೆ. ಸಂಶಯ ಎರಡು ರೀತಿ, ವಿಷಯ ಅರ್ಥವಾಗದ ಸಂಶಯ ಬರೋದು ಬೇರೆ, ಆ ವಿಷಯದ ಬಗ್ಗೆ ಸಂಶಯ ಬರೋದು ಬೇರೆ, ನಿರೂಪಣೆ ಬಗ್ಗೆ ಸಂಶಯ ಬರೋದು ಬೇರೆ. ನಿರೂಪಣೆ ಬಗ್ಗೆ ಸಂಶಯನೇ ಬರಬಾರದು, ಸ್ಪಷ್ಟವಾಗಿ ಹೇಳೋದು. ತಪ್ಪನ್ಕರು ತಪ್ಪನ್ನು ಸರಿ ಹೇಳಕ್ ಬರೋದಿಲ್ಲ, ಅದೇ ಪದ್ಧತಿ ಆಗೋದು. ತಪ್ಪನ್ನು ಸರಿಯಾಗಿ ತಪ್ಪು ಅಂತ ಹೇಳೋದಿತ್ತು, ಗೊತ್ತಾಗದಿತ್ತು, ಹೇಳಿದ್ರೆ ಮುಗಿದೋಯ್ತು. ಸರಿಯಾಗಿ ಹೇಳ್ತಾ ಇದ್ದ ಸಸಂಪ್ರದಾಯ ಅದು ಭಾರಿ ಮುಖ್ಯ. ಎಷ್ಟೋ ಸರ್ತೆ ಯಾವುದನ್ನು ಬರೀಲಕ್ಕಾಗೋದಿಲ್ಲ, ಬಾಯಲ್ಲೇ ಹೇಳ್ಕೊಂಡು ಬರಬೇಕು. ಸಂಪ್ರದಾಯಾರ್ಥ ಕೋ ವಿಧಾನ್ ಅಂತ ಹೇಳಿ ವ್ಯಾಸರಾಜರನ್ನ ರಾಘವೇಂದ್ರ ಸ್ವಾಮಿಗಳು ಕೊಂಡಾಡುತ್ತಾರೆ. ಸಂಪ್ರದಾಯಾರ್ಥ ಕೋ ವಿಧಾನ್ ರಾಯ ಬರೀತಾರೆ. ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ. ಸಂಪ್ರದಾಯದಲ್ಲಿ ಬರೆದೇ ಇರೋ ವಿಚಾರಗಳೆಲ್ಲ ಅಲ್ಲಿ ಬಂದಿರುತ್ತೆ ಅಂತ ಹೇಳ್ತಾರೆ. ಅದ್ವೈತದ ಪಾಠ ಪ್ರವಚನ ಪರರು ಬಂದಿರಬೇಕಲ್ಲ, ಅದನ್ನ ಆಚಾರ ಹೇಳ್ತಾ ಇದ್ದಿರೋದು ಆಶ್ಚರ್ಯ. ಪೂರ್ಣ ಪ್ರಜ್ಞರು ಅಂತ ಹೇಳಿದ್ರೆ ಸಾಕ್ಷಿ ಬೇಕಾ? ಯಾವ ಅದ್ವೈತಿಗಳೆಲ್ಲೂ ಓದಿಲ್ಲ, ಓದಿಯೇ ಇಲ್ಲ, ಸಂಪ್ರದಾಯ ಬಿಟ್ಟಿಲ್ಲ. ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ. ಒಳ್ಳೊಳ್ಳೆ ಮಾತುಗಳು, ದೃಢವಾದ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಅವ್ರ ಪ್ರಕಾರನೇ. ಜನರು ನೋಡ್ಲಿಕ್ಕೆ ಜನ ಸಾಗರ ಬರಲು ಶುರುವಾಯ್ತಂತೆ. ವಿದ್ವಾಂಸರು ಬಂದ್ರೆ ಹೇಗೆ ಹೇಳ್ತಾರೆ ನೋಡೋಣ ಅಂತೇಳಿ. ಸಾಮಾನ್ಯರು ಹೇಗೂ ಪಾಠ ಕೇಳಬೇಕಂತ ಅವರು ಬಂದ್ರು. ಪಂಡಿತರು ಪಾವರರು ಎಲ್ಲ ಸೇರಿದ್ರು, ಆಚಾರ್ಯ ಪಾಠ ಶುರು ಮಾಡಿದ್ರು. ಜನ ಹೊಗಳುತ್ತಿದ್ದಾರೆ, ಇವರು ಪಾಠ ಹೇಳುತ್ತಾರೆ ಅಲ್ಲ, ಇವರಂತ ಪಾಠ ಹೇಳೋದಕ್ಕೆ ಯಾರಿಗೂ ಆಗೋದಿಲ್ಲ, ಅದ್ವೈತಿಗಳು ಈ ರೀತಿ ಪಾಠ ಮಾಡಕ್ ಆಗೋದಿಲ್ಲ ಅಂತ ಆಗೋಯ್ತು. ಸ್ವತಃ ಅದ್ವೈತಿಗಳು ಈ ರೀತಿ ಪಾಠ ಮಾಡಕ್ ಸಾಧ್ಯ ಇಲ್ಲ. ಎಂಥ ದಾಖಲೆ ಆಚಾರ್ಯರು! ಇದರಿಂದ ಏನು ಉತ್ತರ ಗೊತ್ತಾಯ್ತು ಗೊತ್ತಾ? ಎಷ್ಟೋ ಜನ ಪರಮತ ಖಂಡನೆ ಮಾಡಬೇಕಾದ್ರೆ ಪರಮತದ ಜ್ಞಾನ ಇಲ್ಲದೆ ಖಂಡನೆ ಮಾಡೋದು ಉಂಟು. ಎಷ್ಟೋ ಸಲ ಪೂರ್ವಪಕ್ಷ ಅನುವಾದವನ್ನು ಸರಿಯಾಗಿ ಮಾಡಿದರೆ ಮಾತ್ರ ಖಂಡನೆ ಮಾಡೋದಕ್ಕೆ ಮುಂದೆ ಅವಕಾಶ. ಅದು ವಾದ ಪ್ರಕ್ರಿಯೆ ಇರೋದೇ ಹಾಗೆ. ಆಚಾರ್ಯ ಪೂರ್ವಪಕ್ಷ ಅನುವಾದವನ್ನೆಲ್ಲ ಮಾಡ್ತಾ ಇದ್ದಾರೆ. ಜನ ತಲೆದೂಗಿದ್ರು, ಹೌದು ಅದ್ವೈತ ಮತ ಇರೋದೇ ಹಾಗೆ ಅಂತ ಹೇಳಿದ್ರು. ಆಮೇಲೆ ನಿಧಾನವಾಗಿ ಆಚಾರ್ಯ ಆರಂಭ ಮಾಡ್ತಾರೆ ಪಾಠವನ್ನ. ಮುಂದೆ ಹೇಗೆ ಬೆಳೆಸ್ತಾರೆ ಅಂತ ಮುಂದೆ ನೋಡುತ್ತೇವೆ. ಈ ಮಧ್ಯೆ ಪಾಠ ನಿಂತೋಯ್ತು, ಪ್ರವಚನ ಶುರು ಮಾಡಿ ಪುರಾಣ ಶುರು ಮಾಡಿದ್ರು. ಪಾಪ ಅಚ್ಯುತ ಪ್ರೇಕ್ಷರು, ಯಾವಾಗಲೂ ನಿಯಮ ಅದು ಒಂದು. ಪುರಾಣ ಅನಂತರದ ಹಂತ. ಆ ಏನ್ ಮಾಡಿದ್ರಂತೆ, ಭಾಗವತ ಪುರಾಣ ಅಂದ್ರೆ ಭಾಗವತನೇ, ಅಷ್ಟು ಪುರಾಣ ರಾಜ ಅದು. ಶಿಷ್ಯರನ್ನು ಕೂರಿಸಿಕೊಂಡು ಹೇಳ್ತಾ ಇದ್ದಾರೆ ಪುರಾಣನ. ಆಚಾರ್ಯ ಯಥಾ ಪ್ರಕಾರ ಅಲ್ಲೇ ಕೂತಿದ್ದಾರೆ. ಪಾಠ ಹೇಳ್ತಾ ಹೇಳ್ತಾ ಶಿಷ್ಯರು ಓದ್ತಾ ಇದ್ದಾರೆ. ಒಂದು ಪದ್ಧತಿ, ಶಿಷ್ಯರು ಓದಬೇಕು, ಗುರುಗಳು ಅರ್ಥ ಹೇಳಬೇಕು, ಪದ್ಧತಿ ಅದು. ಒಬ್ಬ ಶಿಷ್ಯ ಓದಿದ, ಇವರು ಅರ್ಥ ಹೇಳೋದಕ್ಕೆ ಹೋಗ್ತಾರೆ. ಇನ್ನೊಬ್ಬ ಶಿಷ್ಯ ಓದಿದ, ಗುರುಗಳೇ ಆ ಶ್ಲೋಕ ನನ್ನ ಪುಸ್ತಕದಲ್ಲಿ ಈ ಪಾಠದಲ್ಲಿ ಇದೆ ಅಂತ ಹೇಳಿದ. ಇನ್ನೊಬ್ಬ ಶಿಷ್ಯ ನನ್ನಲ್ಲಿ ಈ ಪಾಠ ಇದೆ ಅಂತ ಹೇಳಿದ. ಇವತ್ತು ಅಂತ ಓದೋ ಅಭ್ಯಾಸ ನಮಗಿಲ್ಲ, ಯೋಚನೆ ಇಲ್ಲ, ಇದ್ದವರಿಗೆ ಪ್ರಾಬ್ಲಮ್ ಬರ್ತದಲ್ಲ, ಏನು ಪಾಠ ಅಂತ ಶುರುವಾಗ್ತದ ನೋಡು. ಮೊದಲನೇ ಶ್ಲೋಕದಲ್ಲೇ ಗೊಂದಲ ಇದೆ. ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚ ಅರ್ಥೇಶ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ಯತ್ ಸೂರಯ ಅಂತ ಇನ್ನೊಂದು ಪಾಠ ಇದೆ. ಮುಹ್ಯಂತಿ ಯಂ ಸೂರಯ, ಇಲ್ಲಿಂದ ಪಾಠ ಮೊದಲನೇ ಶ್ಲೋಕದಿಂದ ಶುರು ಪಾಠಾಂತರಗಳಿ. ಯಾವುದು ಸರಿಯಾದ ಪಾಠ? ಪಾಠ ನಿರ್ಣಯನೇ ಆಗದೆ ಹೋದರೆ ಅರ್ಥ ನಿರ್ಣಯ ಆಗೋದೇನು ಬಂತು? ಭಾರಿ ಗೊಂದಲ ಬಂತು. ಇದೆಲ್ಲ ಶಾಸ್ತ್ರಾರ್ಥ ಎಷ್ಟು ಕಷ್ಟ ಅಂತ ಹೇಳೋದಕ್ಕೆ ಇವೆಲ್ಲ ಬೇಕು. ಆಚಾರ್ಯ ಮುಂದೆ ಹೇಳ್ತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕ್ವಚಿತ್ ಕುರಿಯುಶ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥ. ಪಾಠಾಂತರ ಎಷ್ಟೋ ಸತ್ ಒಬ್ರು ಬಾಯಿಂದ ಮತ್ತೊಬ್ರು ಬರೋತ್ತಿ ಶಿಫ್ಟ್ ಆಗಿಬಿಡುತ್ತೆ. ಎಷ್ಟೋ ಸಲ ಬಾಯಿಂದ ಮಾತು ಹೋಗ್ಬೇಕಾದ್ರೆ ಬದಲಾವಣೆ ಬಂದ್ಬಿಡುತ್ತೆ. ರೈಟಿಂಗ್ನಲ್ಲಿ ಕಾಲ ಕಳೆದ ತೇನೇನು ಸೇರ್ಕೊಂಡ್ಬಿಡುತ್ತೆ. ಭಾಗವತದಲ್ಲಿ ಎಷ್ಟೋ ಆಗಿರೋದು, ಒಳ್ಳೆ ಗ್ರಂಥಗಳು ಇನ್ನೂ ಹೆಚ್ಚು ಡ್ಯಾಮೇಜ್ ಆಗೋದು. ಹೆಚ್ಚು ಯಾರು ಓದ್ತಾರಲ್ಲ ಗ್ರಂಥಗಳು ಏನೇನೋ ಸೇರ್ಕೊಂಡ್ಬಿಡುತ್ತೆ. ಶಿಷ್ಯ ಗುರುಗಳಿಗೆ ಗೊಂದಲ ಬಂತು, ಏನ್ ಮಾಡಬೇಕೀಗ? ಸುಮ್ಮನೆ ಕೂತರು ಪಾಪ. ಆದ್ರೆ ಕಲ್ಪವೃಕ್ಷ ಕಾಮಧೇನು ಮುಂದೆ ಕೂತಿದ್ದಾರೆ, ಕೇಳಬೇಕಾ? ಗುರುಗಳೇ ಯೋಚನೆ ಮಾಡಬೇಡಿ, ಆ ಶಿಷ್ಯ ಓದಿದನಲ್ಲ. ಆಚಾರ್ಯ ಕೈಲಿ ಪುಸ್ತಕ ಇಲ್ಲ, ಪುಸ್ತಕ ಇಡದೇ ಇಲ್ಲ ಆಚಾರ್ಯರು. ಪುಸ್ತಕ ಇಲ್ಲ, ಅವ ಶಿಷ್ಯ ಓದಿದನಲ್ಲ, ಅದು ಸರಿಯಾದ ಪಾಠ ಅಂತ ಹೇಳುತ್ತಾರೆ. ಅದ್ಯಾಗ ಗೊತ್ತು ನಿಮಗೆ ಅಂತ ಕೇಳಿದ್ರು. ನನಗೆ ಗೊತ್ತು, ವೇದವ್ಯಾಸರ ಪಾಠ ಅದೇ ಅಂತ ಹೇಳಿ, ವೇದವ್ಯಾಸರು ಬರೆದಿದ್ದ ಅದನ್ನೇನೆ, ಇಳುವವ್ರದ್ದೆಲ್ಲ ತಪ್ಪು ಪಾಠಗಳು ಅಂತ ಹೇಳಿದರು. ಅವರು ಅಚ್ಯುತ ಪ್ರೇಕ್ಷರಿಗೆ ಸರಿಯಾದ ಪಾಠ ಯಾವುದು ಅಂತ ಗೊತ್ತಿಲ್ಲ. ಹೌದು, ಆದ್ರೆ ಹೇಗೆ ಗೊತ್ತು ಮಾಡಿಕೊಳ್ಬೋದು ಅಂತ ಗೊತ್ತವ್ರಿ ಪಾಪ, ಹೇಗೆ ತೀರ್ಮಾನ ಮಾಡಬೇಕು ಗೊತ್ತವರಿಗೆ. ಅವ್ರು ಹೇಳ್ತಾರೆ, ಪೂರ್ಣ ಪ್ರಜ್ಞರೇ, ನೀವು ಬೇರೆ ಪ್ರಕಾರ ಯಾಕೆ ಆಗಬಾರದು, ಆ ಪಾಠ ಯಾಕೆ ಸರಿ ಇರಬಾರದು, ಇದೇ ಸರಿ ಅಂತ ಹೇಗೆ ಹೇಳ್ತೀರಿ ಅಂದ್ರೆ, ಅವ್ರು ಹೇಳಿದ್ರಂತೆ, ನನಗೆ ಪೂರ್ತಿ ಭಾಗವತ ಬರುತ್ತೆ ಅಂತ ಹೇಳಿ. ಪೂರ್ತಿ ಭಾಗವತ ಬಾಯಿ ಪಾಠ ವೇದವ್ಯಾಸರು ಬರದ ಹಾಗೆ ನಾನು ಹೇಳುತ್ತೇನೆ. ನಾನು ಗೊತ್ತಿರೋದಕ್ಕೂ ಅವ್ರು ಹೇಳುವ ಆ ಪುಸ್ತಕಕ್ಕೂ ಸರಿಯಾಗಿದೆ, ಅದು ಸರಿಯಾದ ಪಾಠ ಅಂತ ಹೇಳಿದರು. ಅಚ್ಯುತ್ವೇಶ್ ಸುಮ್ಮನಾಗಲಿಲ್ಲ. ಯಾವುದೋ ಜನಗಳಲ್ಲಿ ಕೈ ಮುಕ್ಕೊಂಡು ಬರ್ತಾರಲ್ಲ, ಆ ರೀತಿ ನಮ್ಮ ಶಾಸ್ತ್ರ ಇಲ್ಲ. ಮಾತಿತ್ತಿದ್ರೆ ಪ್ರಶ್ನೆ, ಪ್ರಶ್ನೋತ್ತರದಲ್ಲೇ ಶಾಸ್ತ್ರ ಇರೋದು. ಅವ್ರು ಬಿಡಲಿಲ್ಲ, ಅದೇ ವೇದವ್ಯಾಸರ ಪಾಠ ಅಂತ ನಾನು ಹೇಗೆ ನಂಬಲಿ ಅಂದರೆ, ನನಗೆ ಗೊತ್ತು ಅಂತ ಹೇಳ್ತೀರಲ್ಲ, ನಿಮಗೆಲ್ಲ ಗೊತ್ತು ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅಂತ ಕೇಳಿದರು. ನಿಮಗೆಲ್ಲ ಗೊತ್ತು ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ಒಳ್ಳೆ ಪ್ರಶ್ನೆ ಇದು. ಒಂದು ಆಚಾರ್ಯರು ಉಳಿದವರ ಬೈದು ಬಿಡುವುದಾಗಿತ್ತು. ಯಾವ ಬೈತಾರೆ? ಶೇಷಂ ಕೋಪೇನ ಪೂರೈ, ಗೊತ್ತಿಲ್ಲದೆ ಹೋದರೆ ಆಚಾರ್ಯ ಹೇಳ್ತಾರೆ ಅದು ನಿಮ್ಮ ಜವಾಬ್ದಾರಿ ಅಷ್ಟೆ. ನಿಮಗೆ ಜವಾಬ್ದಾರಿ ಗೊತ್ತಿದೆ ಅಂತ ನಾನು ಹೇಳಿದ್ದೇನೆ, ನೀವು ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ ಪರೀಕ್ಷೆ ಮಾಡಬಹುದು. ಭಾಗದ ಯಾವ ಭಾಗ ಬೇಕಾದ್ರೂ ಕೇಳಬಹುದು ಅಂತ ಅರ್ಥ. ತಕ್ಷಣ ಗುರುಗಳು ಹುಡುಕಿದ್ರಂತೆ, ಪಾಪ ಯಾವುದು ಮೋಸ್ಟ್ ಡಿಫಿಕಲ್ಟ್ ಅಂತ ಗೊತ್ತು ಅವರಿಗೆ. ಯಾಕೆಂದ್ರೆ ಯಾವಾಗಲೂ ಕೂಡ ಎಕ್ಸ್ಪರ್ಟ್ ಕಮಿಟಿ ಯಾತಕ್ಕೆ ಮಾಡ್ತಾರೆ ಅಂದ್ರೆ, ಪರೀಕ್ಷೆ ಮಾಡಬೇಕಾದ್ರೆ ಅವರಿಗೆ ಗೊತ್ತು, ಏನು ಕೇಳಿದ್ರೆ ಹುಡುಗ ನಿಜವಾದ ಯೋಗ್ಯತೆ ಗೊತ್ತಾಗ್ತದೆ ಅಂತ ಹೇಳಿಬಿಟ್ಟು ಅವನು ಪರೀಕ್ಷಕರನ್ನಾಗಿ ಮಾಡುತ್ತಾರೆ. ವಿದ್ಯಾವತಾದ್ ಭಾಗವತೇ ಪರೀಕ್ಷಾ, ಯಾವಾಗಲೂ ಭಾರಿ ವಿದ್ವಾಂಸ ಅಂತ ಅವನವರು ಬಂದ್ರೆ ಅವನು ಎಲ್ಲೋ ಪರೀಕ್ಷೆ ಮಾಡಬಾರ್ದು, ಭಾಗವತ ಪುರಾಣದಲ್ಲಿ ಪರೀಕ್ಷೆ ಮಾಡಬೇಕಂತ ಸಿಕ್ಕಾಕೊಂಡ್ಬಿಡ್ತಾರಂತೆ. ಈಗ ಭಾಗವತ ಅರ್ಥ ಕಂಡು ಅರ್ಥವಾಗದೆ ಹೋಗುವ ಗ್ರಂಥ, ಭಾರಿ ವಿಶೇಷ ಅದು. ಏ ಭಾರಿ ಶ್ಲೋಕ ಅಂತ ನೋಡಕ್ ಹೋದ್ರೆ ಭಾರಿ ಗೊಂದಲಮಯ. ಸರಿಯಾದ ಅರ್ಥ ಹೇಳಿದ್ರೆ ಭಾರಿ ಖುಷಿ, ಇಲ್ಲದವರು ಗೊಂಡಾರಣ್ಯ ಪ್ರವೇಶ ಮಾಡಿದಾಗ ಲೆಕ್ಕ. ಮತ್ತೆ ಹೇಳ್ತಾರೆ, ಯಾವಾಗ ಬಂಗಾರವನ್ನು ಹೇಗೆ ಅಗ್ನಿಯಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಧನಂಜಯ ಹಾಟಕ ಸಂಪರೀಕ್ಷಾ, ಅಗ್ನಿಯೊಳಗೆ ಹೇಗೆ ಬಂಗಾರವನ್ನು ಪರೀಕ್ಷೆ ಮಾಡಬೇಕು ಹಾಗೆ ಭಾಗವತಲ್ಲಿ ವಿದ್ವಾಂಸರು ಪರೀಕ್ಷೆ ಮಾಡಬೇಕು. ಅದರಲ್ಲೂ ಭಾರಿ ಕಷ್ಟ ಯಾವುದು ಅಂದ್ರೆ ಪಂಚಮಸ್ಕಂಧ ಅಂತ ಹೇಳಿದ್ದಾರೆ. ಪಂಚಮಸ್ಕಂಧ ಭಾರಿ ಕಷ್ಟ ಅಂತೆ. ಯಾತಕ್ಕೆ ಅಂದ್ರೆ ಸಿಂಪಲ್ ಲಾಜಿಕ್ ಅದು, ಅದು ಗದ್ಯ ಭಾಗದಲ್ಲಿದೆ. ಗದ್ಯ ಪಾಠ ಮಾಡೋ ಸುಲಭ, ಗದ್ಯ ಪಾಠ ಮನುಷ್ಯಾನಾಂ ಶ್ರಮೋ ನಾತಿ ಭವೇದಿತಿ. ಇವತ್ತು ಸ್ಕೂಲು ಕಾಲೇಜುಗಳು ಪ್ರಶ್ನೆ ಕೇಳಬೇಕಾದ್ರೆ, ಮೆಮೊರೈಸೇಷನ್ ಕೇಳಬೇಕಾದ್ರೆ ಪದ್ಯಗಳನ್ನು ಕೇಳ್ತಾರೆ, ಗದ್ಯ ಯಾರು ಕೇಳೋದಿಲ್ಲ. ಪದ್ಯ ಕೇಳ್ತಾರೆ ಹೊರತು ಗದ್ಯ ಕೇಳೋದಿಲ್ಲ. ಯಾಕಂದ್ರೆ ಪದ್ಯ ಪಾಠ ಸುಲಭ, ಗದ್ಯ ಪಾಠ ಕಷ್ಟ. ಪಂಚಮಸ್ಕಂಧ ಗದ್ಯಮಯ, ಅದನ್ನು ಕೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ ಅಂತ ಹೇಳಿ ಅವರು ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡ. ನಿಗದ್ಯತಾಂ ಗದ್ಯ ನಿಹೈವ ಪಂಚವೇ ಜಗದ್ಗುರುರ್ವೇತ್ತ ಕೃತಿ ಸ್ಥಿತಿನ್ಯದಿ. ಪಂಚಮಸ್ಕಂಧ ಗದ್ಯ ಭಾಗ ಹೇಳಿ ಅಂದ್ರಂತೆ ಆಚಾರ್ಯ ಏನ್ ಮಾಡಿದ್ರಂತೆ, ಶುರು ಮಾಡೇಬಿಟ್ಟು ಪ್ರಿಯವ್ರತೋ ಮಹಾಭಾಗ ಅಂತ ಶುರು ಮಾಡಿದ್ದೇ ಕೆಲಸ. ತಕ್ಷಣ ಬಿಲ್ಲಿಲ್ಲವು ಪರೀಕ್ಷಣಾಯೈಕ್ಯ ಸಮಸ್ತ ಪುಸ್ತಕಂ. ಪುಸ್ತಕ ಸರಿಯಾಗಿ ನೋಡಿ ಅಂತ ಹೇಳ್ತಾರೆ, ಎಲ್ಲ ನೋಡ್ಕೊಳ್ಳಿ ಆ ಪುಸ್ತಕ ನೋಡಿ. ಈಗ ಯಾವ ಪುಸ್ತಕದಲ್ಲಿ ಈ ಪಾಠ ಇದೆ ಅಂತ ಹೇಳಿದ್ರಲ್ಲ, ಆ ಪುಸ್ತಕ ಎಲ್ಲರೂ ನೋಡಿ ಅಂತ ಹೇಳಿದ ಪುಸ್ತಕನ. ಆಶ್ಚರ್ಯನೇ, ಊತು ಸಾಧ್ಯಾಯ ಅಧಿಕಾಯಂ ಅಭ್ಯಭಾತ್. ಒಂದೆರಡು ಶ್ಲೋಕ, ಒಂದೆರಡು ಗದ್ಯ ಭಾಗ ಅಲ್ಲ, ಇಡೀ ಪಂಚಮಸ್ಕಂಧ ಪೂರ್ತಿ ಒಪ್ಪಿಸಿಬಿಟ್ರನ್ ಮೊದಲಿಂದ ಕೊನೆವರೆಗೆ. ಬರೀ ಒಪ್ಪಿಸೋ ಸಾಲದು, ಟ್ಯಾಲಿ ಆಗ್ಬೇಕು ಅದಕ್ಕೆ. ನೋಡ್ತಾ ಇದ್ದಾರೆ ಕರೆಕ್ಟ್, ಅಕ್ಷರ ಹೆಚ್ಚು ಕಡಿಮೆ ಆಗುವಂತಾ ಇದೆ. ಅವರು ಪರಮಾಶ್ಚರ್ಯ ಆಯಿತು. ವೇದಾಂಗ ತೀರ್ಥರು ಬರೀತಾರೆ, ಬರೀ ಪಾಠ ಒಪ್ಪಿಸಲಿಲ್ಲ ಅವರು, ಶಬ್ದತಃ ಅರ್ಥತಶ್ಚ ಅಭ್ಯಭಾತ್ ಅಂತ ಹೇಳುತ್ತಾರೆ. ವಾಕ್ಯ ಹೇಳೋದು ಅರ್ಥ ಹೇಳೋದು, ವಾಕ್ಯ ಹೇಳೋದು ಅರ್ಥ ಹೇಳೋದು. 10 ವರ್ಷದ ಹುಡುಗ. ಆಶ್ಚರ್ಯ ಆಯ್ತು ಅವರಿಗೆ. ಬಂದ ಮಾತಾಡಿಸ್ತಾರೆ ಮಧ್ವಾಚಾರ್ಯರು, ಗೆದ್ರೆ ನೀವೀಗ ಅದ್ರ ಜನ್ಮನಿನ ಎತ್ತಟಿ ತಂತೆ ಜೈತ್ರ ಭಾತಿ ಕಥಮಿತ್ಯನು ನೋಕ್ತೆ ಪೂರ್ವಜನ್ಮಸು ಹಿ ವೇದ ಕಿಲೇದಂ ಸರ್ವಮಿತ್ಯಮಿತ ಬುದ್ಧಿ ರುವಾಚ. ಜೈತ್ರ ನೀವು ಗೆದ್ದಿದ್ದೀರಿ ಮಧ್ವಾಚಾರ್ಯ, ಒಂದು ಮ್ಯಾಚ್ ಅಂತಾರಲ್ಲ ಗೆದ್ಬಿಟ್ಟಿದ್ದೀರಿ ನೀವೀಗ. ನೀವು ಹೇಳಿದ ನಿಜ, ನಂದೊಂದು ಹೊಸ ಸಮಸ್ಯೆ ಶುರು ಆಯ್ತು, ಹೊಸ ಸಮಸ್ಯೆ ಶುರು ಆಯ್ತು ಆಯ್ತು ಅಂತ. ಈ ಸಮಸ್ಯೆ ಹೋಯ್ತು, ನನಗೆ ಹೊಸ ಸಮಸ್ಯೆ ಬಂತು. ಏನದು? ನೀವು ಭಾಗವತ ಓದಿದ್ದು ಯಾವಾಗ ಅಂತ ಕೇಳ್ತಾರೆ. ಈ ಭಾಗವತ ಯಾವಾಗ? 10 ವರ್ಷದ ಹುಡುಗ, ಅತ್ರ ಜನ್ಮನೇ ಏರ್ಪಟ್ಟಿದ್ದಂತ. ಈ ಜನ್ಮದಂತೂ ಓದಿಲ್ಲ ಹೇಳೋದು ಎಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ, ಎಲ್ಲ ಪಡಬಡಬಡ ಹೇಳ್ತಾ ಇದ್ದೀರಲ್ಲ, ನೀವು ಯಾವಾಗ ಓದಿದ್ದು ಹೇಳ್ತಾರೆ? ಪೂರ್ವ ಜನ್ಮಸು, ಹಿಂದಿನ ಜನ್ಮದಲ್ಲೇ ಓದಿದ್ದೇನೆ. ಆಚಾರ್ಯ ಮಾತು ಕೇಳಿದಾಗ ಪುನರ್ಜನ್ಮ ಒಪ್ಪಲೇಬೇಕು ಅಂತ ಪ್ರಸಂಗ ಇದೆ. ಒಂದು ಪುನರ್ಜನ್ಮ ಒಪ್ಪಲೇಬೇಕು. ಎಲ್ಲ ಇವತ್ತು ಲೋಕದಲ್ಲಿ ಎಂಥ ವೈಜ್ಞಾನಿಕ ವಿಚಾರ ಮಾಡಿದರೂ ಕೂಡ ಹುಟ್ಟು ಎಲ್ಲರೂ ಒಂದೇ ರೀತಿ ಇಲ್ಲ. ಅಸಾಧಾರಣ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಪ್ರತಿಭೆ ತೋರಿಸ್ತಾ ಇರ್ತಾರೆ, ಏಕದಂಬರಲ್ಲಿ ಸಾಧ್ಯ ಇಲ್ಲ. ಪೂರ್ವಜನ್ಮ ಒಪ್ಪಲೇಬೇಕು, ಪೂರ್ವಜನ್ಮದಲ್ಲಿ ಓದಿದ್ದೇನೆ ಅಂತ ಹೇಳಿದರು. ಅಬ್ಬಾ, ಇಡೀ ಭಾಗವತ ಓದ್ಬಿಟ್ಟಿದ್ದೀರಾ ಅಂತ ಕೇಳಿದರೆ ಆಚಾರ್ಯ ಹೇಳುತ್ತಾರೆ, ಸರ್ವಂ ಕಿಲ ಸರ್ವಂ, ಎಲ್ಲ ಓದಿದ್ದೀರಿ ಅಂತ ಹೇಳ್ಬಿಟ್ರೆ. ಈ ಭಾಗವತ ಕೇಳಿದ್ದಕ್ಕೆ ಭಾಗವತ ಹೇಳಿದೆ ಅಷ್ಟೇನೆ. ನಿಮಗೆ ಬೇಕಾದ್ರೆ ಭಾರತ ರಾಮಾಯಣ ಏನು ಬೇಕಾದ್ರೆ ಕೇಳಿ, ಸಕಲ ವೇದಗಳು ಹೇಳುತ್ತಾರೆ ಅಂತ ಹೇಳಿದ ತಕ್ಷಣ ಅಮಿತ ಬುದ್ಧಿ ರುವಾಚ. ನಮ್ಮದು ಮಿತ ಬುದ್ಧಿ ಆದ್ರಿಂದ ನಮಗೆ ಬರೋದಿಲ್ಲ, ಅಮಿತ ಬುದ್ಧಿ ಅವರದ್ದು, ಅದಕ್ಕೆಲ್ಲ ಗೊತ್ತು ಅಂತ ಹೇಳಿದಾಗ ದೊಡ್ಡ ಶಾಕ್ ಆಯ್ತು. ಕೆಟ್ಟೋ ದಿನಕ್ಕಿಂತ ಕಥೆ ಸುಮ್ಮನೆ ಹೇಳ್ಬಿಡುವುದು ದೊಡ್ಡದಲ್ಲ. ಆಚಾರ್ಯ ಕಥೆ ಅಲ್ಲ, ಫ್ಯಾಕ್ಟ್ ಇದು. ಒಂದು ಭಾಗವತ ತಾತ್ಪರ್ಯ ನಿರ್ಣಯ ಬರೆದಿದ್ದಾರೆ ಆಚಾರ್ಯರು. ಭಾಗವತ ತಾತ್ಪರ್ಯ ನಿರ್ಣಯ, ಅದರ ಕಾಂಟ್ರಿಬ್ಯೂಷನ್ ನೋಡಬೇಕು. ಜನಕ್ಕೆ ಅದನ್ನು ಓದಿದ್ರೆ ಪರಮಾಶ್ಚರ್ಯ ಪಡ್ತಾರೆ ಗೊತ್ತಾ. ಎಂಥ ಅರ್ಥಗಳು, ಪಾಠ ನಿರ್ಣಯ ಬೇಕಾ, ಅರ್ಥ ನಿರ್ಣಯ ಬೇಕಾ, ಶಬ್ದಾರ್ಥ ಬೇಕಾ, ವಾಕ್ಯಾರ್ಥ ಬೇಕಾ, ಪ್ರಮಾಣಗಳು ಬೇಕಾ, ವಿಶ್ಲೇಷಣೆ ಬೇಕಾ, ಏನು ಬೇಕು ನಿಮಗೆ ಅದರೊಳಗೆ? ಎಷ್ಟು ವೆರೈಟಿ ಅರ್ಥ ಬರೀತಕ್ಕಂಥ ರೀತಿ ಅದನ್ನು ನೋಡಿದರೆ ನಿಜವಾಗಲೂ ಪೂರ್ಣಪ್ರಜ್ಞರು ಪೂರ್ಣಪ್ರಜ್ಞರೇನೆ. ಈ ರೀತಿ ನಾವು ದಾಖಲೆ ಇಟ್ಟು ಮಹಿಮೆ ಹೇಳೋದು ಬೇರೆ, ಸುಮ್ಮನೆ ಉಡಾಫೆ ಹೊಡೆಯೋದು ಬೇರೆ. ಮಧ್ವವಿಜಯ ಅಂತ ಹೇಳಿದ್ರೆ ಪ್ರತಿಯೊಂದು ಹೇಳಿದ್ವಿ, ಇಲ್ಲೇನು ಹೇಳಿದ್ದೇನೆ ಎಲ್ಲ ಸತ್ಯಂ ಮನಸ್ಸಿಗೆ ಗನ್ವಿನ್ಸ್ ಮಾಡ್ಕೊಂಡು ಬರೆದಿದ್ದೆ ಹೊರತು ಸುಮ್ಮನೆ ಬರೆದಿದ್ದಲ್ಲ ಅಂತ ಹೇಳ್ತಾರೆ. ಗೊತ್ತಾಗಿದೆ ನಮಗೆ, ಇದು ಗೊತ್ತಿಲ್ಲ, ಇದು ಆಶ್ಚರ್ಯ. ಮಧ್ವವಿಜಯ ಓದೋ ಕಂಪೇರಿಂಗ್ ಓದಬೇಕು, ಅದನ್ನ ಪರಮಾಶ್ಚರ್ಯ ಪಟ್ಟು ಬಿಡ್ತೇವೆ. ಜಗತ್ತೇ ಗೊತ್ತಾಗಿದ್ದಿಲ್ಲ ಇದಿಲ್ಲ ಅಂತ ಅಂತ ಅರ್ಥಾಚಾರ್ಯ ಬರೀತಾರೆ. ಬರ್ತದೆ ದಶಮಸ್ಕಂದೊಳಗೆ ದಶಮಸ್ಕಂದೊಳಗೆ ಕೃಷ್ಣ ತ್ರಿನಾಮಕಂ ಯೋ ವೇದ ಮುಚ್ಚತೆ ರೋಗೈಹಿ ವಿಷ್ಣು ನಾಮ್ನೇವ ಸಂಸ್ಕೃತೇ. ಬದರ ಅಂದ್ರೆ ಸಿಂಧು, ಬದರ ಚಂದ್ರ ಇವೆಲ್ಲ ಸಮಾನ ಪದಗಳು. ಚಂದ್ರ ಅಂತ ಅರ್ಥ ಬದರ ಪಾಂಡುವದನಃ, ಚಂದ್ರ ಪಾಂಡುವದನಃ. ಚಂದ್ರ ಅಂತ ಬಿಡಿದಾದ ಕೆನ್ನೆ, ಒಳ್ಳೆ ಹೊಳಿತಕ್ಕಂಥ ಕೆನ್ನೆ, ಸರಿಯಾಗಿ ಅರ್ಥ ಆಗುತ್ತೆ. ಆ ಈ ಅರ್ಥ ಯಾರು ಹೇಳಿದ್ದಿಲ್ಲ ಆಚಾರ ಬರೋದಕ್ಕಿಂತ ಮುಂಚೆ. ಈ ಸಂಶೋಧನೆ ಮಾಡಲಿಕ್ಕೆ ಕೊಟ್ಟರೆ ಮಧ್ವಶಾಸ್ತ್ರ ಎಷ್ಟಿದೆ ಗೊತ್ತಾ, ದೊಡ್ಡ ರಾಶಿ ರಾಶಿ ಸಂಶೋಧನೆ ಮಾಡಿ ನಮಗೆ ಏನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ಉತ್ಸವ ಊಟ ಇನ್ನೇನನ್ನು ಗೊತ್ತೇ ಇಲ್ಲ, ಎಲ್ಲ ಆಗೋಗ್ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದೇವೆ. ಆಚಾರ್ಯ ಹೇಳ್ತಾರೆ, ಕಾನಿಚಿ ದರ್ಶಿತಾನ್ಯತ್ರ ದಿಗ್ಮಾತ್ರ ಪ್ರತಿಪತ್ತೈ. ದಿಗ್ದರ್ಶನ ಮಾಡಿದ್ದೇವೆ, ಮುಂದೆ ನೀವು ಶ್ರಮಪಟ್ಟು ಓದಿ ಅಂತ ಹೇಳ್ತಾರೆ ಆಚಾರ್ಯರು. ದೊಡ್ಡ ದೃಷ್ಟಾಂತ ಇದು. ಈ ಆಶ್ಚರ್ಯ ಅಂದ್ರೆ ಆಚಾರ್ಯ ಈ ಮಾತು ಹೇಳಿದ್ದಾರೆ, ಸತ್ಯವಾದ ಮಾತು ಗೊತ್ತಾ. ಬದರ ಅನ್ನೋದು ಪರ್ಷಿಯನ್ ಭಾಷೆಯಲ್ಲೂ ಕೂಡ ಬದರ ಅಂದ್ರೆ ಚಂದ್ರ ಅಂತ ಅರ್ಥ. ಪರ್ಷಿಯನ್ ಬದರ ಅಂದ್ರೆ ಚಂದ್ರ ಅಂತ ಅರ್ಥ. ಉರ್ದುವಿನ ಉದ್ಯೋಗಿಸೋದ್ರೆ ಬದರ್ ಬದರ್ ಸ್ಟೋರ್ಸ್ ಅಂತ ಬೆಂಗಳೂರಲ್ಲಿ ಎಷ್ಟೋ ಕಡೆಗೆ ಬದರ್ ಸ್ಟೋ ಬದರ್ ಅಲ್ಲ ಬದರ್ ಅಂತ ಹೇಳಿ ಬದರ ಅಂತ ಅರ್ಥ, ಚಂದ್ರ ಅಂತ ಅರ್ಥ. ಅದಕ್ಕೆ ಯಾವುದೇ ಒಂದು ಮುಸಲ್ಮಾನ ಕೇಳಿದ್ರೆ ಅರ್ಥ ಹೇಳಬೇಕು ತಕ್ಷಣ. ಅಂದ್ರೆ ಸಂಸ್ಕೃತದ ಪದ ಹೇಗೆ ಅಲ್ಲಿ ಹೋಗ್ತೇವೆ ಯೋಚನೆ ಮಾಡಬೇಕು. ಸಂಸ್ಕೃತದ ಪದ ಭಾಗವತದ ಪದ ಹಾಗೆ ಹೋಗಿದೆ ಈ ಕಡೆ ಬಂದು, ಇವರಿಗೆ ಗೊತ್ತಿಲ್ಲ ಸಂಸ್ಕೃತವರು ಯಾವ ರೀತಿ ಆಗಿ ಹೋಗ್ಬಿಡ್ತು. ಆಚಾರ್ಯದ ಶಬ್ದಾರ್ಥ ಎಷ್ಟು ಹೇಳ್ತಾರೆ ಗೊತ್ತಾ. ಸಾಮಾನ್ಯಕ್ಕೆ ಎಷ್ಟೋದರಕ್ಕೆ ಅಹಂಕಾರ ಪದ ಗೊತ್ತು, ಅರ್ಥ ಗೊತ್ತಿಲ್ಲ. ಅಸ್ವರೂಪೇ ಸ್ವರೂಪತ್ವ ಮತಿರೇವ ಹಿ ಅಹಂಕೃತಿ ಹಿ ಡಿಫೈನ್ ಮಾಡ್ತಾರೆ ಆಚಾರ್ಯರು. ಅಹಂಕಾರ ಅಂದ್ರೇನು, ಮಮಕಾರ ಅಂದ್ರೇನು, ಪ್ರತಿಯೊಂದು ಪದಗಳು ಅವರು ಕೊಟ್ಟ ರೀತಿ ಅರ್ಥ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಫಿಲಾಸಫಿಕಲ್ ಡಿಕ್ಷನರಿ, ಹೊಸ ಒಂದು ಶಬ್ದಕೋಶವನ್ನು ಆಚಾರ್ಯರು ಕೊಡ್ತಾರೆ. ಅದೆಲ್ಲ ನೋಡಿದವರಿಗೆ ಮಧ್ವಾಚಾರ್ಯರು ಅಂದ್ರೆ ಪೂರ್ಣ ಪ್ರಜ್ಞರು ಅಂತ ಅರ್ಥ ಆಗಬೇಕು. ಅಚ್ಯುತಪೇಶ್ವರಿ ಭಾರಿ ಆನಂದ ಆಗೋಯ್ತು, ಇನ್ನು ತಡ ಮಾಡಬೇಕಾಗಿಲ್ಲ ಅನ್ಕೊಂಡ್ಬಿಟ್ರಂತಾಗ್ಲಿ, ಇನ್ನು ತಡ ಮಾಡಬಾರ್ದು ನಾನು. ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುಣಾ ಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರ ಸವಾರಿಭಿರ್ ವಾರಿಜ ಪೂರಿತೈರಥ. ವೇದಾಂತ ಪೀಠದಲ್ಲಿ ಅಭಿಷೇಕ ಪಟ್ಟಾಭಿಷೇಕನೇ ಮಾಡಿಬಿಟ್ರಂತೆ, ಉತ್ತರಾಧಿಕಾರಿ ಸಿಕ್ಕ ಅಂತ ಅನ್ಕೊಂಡ್ರಂತೆ. ಎಷ್ಟು ಜನ್ಮದ ಭಾಗ್ಯ ಇದು. ಒಂದು ಹಂಸರಾಜಕ ಪರಮಾತ್ಮ ಆದಮೇಲೆ ಆ ಪೀಠದಲ್ಲಿ ಬದ್ಧಾಚಾರ ಅಂತ ಇನ್ನೊಬ್ರು ಯಾರೂ ಬಂದಿರಲಿಲ್ಲ. ಎಷ್ಟು ಲಾಂಗ್ ಗ್ಯಾಪ್, ಕೋಟಿ ಕೋಟಿ ವರ್ಷಗಳ ಗ್ಯಾಪ್ ಇತ್ತು ಆಚಾರ ಬರೋಕ್ಕಿಂತ ಮುಂಚೆ. ಆಚಾರ್ಯರನ್ನ ಹುಡುಕಿದರು, ಈಗ ಅವರ ಯಶಸ್ಸು. ಇವತ್ತು ಒಳ್ಳೆ ಪೀಠಾಧಿಕಾರಿ ಉತ್ತರಾಧಿಕಾರಿ ಹುಡುಕೋದು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಒಬ್ಬ ಮನೆಗೆ ಕೆಟ್ಟ ಬಗ ಹುಟ್ಟಿದ್ರೆ ಮನೆ ಹಾಳಾಗ್ತದಷ್ಟೇ, ಆದರೆ ಒಬ್ಬ ಕೆಟ್ಟ ಮಠಾಧೀಶ ಬಂದ್ರೆ ಸಮಾಜ ಹಾಳಾಗಿ ಹೋಗ್ಬಿಡ್ತು. ಯೋಚನೆ ಮಾಡಬೇಕು. ಇಲ್ಲಿ ಒಬ್ಬ ಟೂ ವೀಲರ್ ಮೇಲೆ ಹೋಗೋನು ಆಕ್ಸಿಡೆಂಟ್ ಮಾಡ್ಕೊಂಡು ಒಬ್ಬನು ಸಾಯ್ತಾನೆ, ಬಸ್ಸಲ್ಲಿ ಹೋಗೋನು ಮಾಡಿದ್ರೆ ನೂರಾರು ಜನ ಸಾಯ್ತಾರೆ. ಪ್ಲೇನ್ ರೂಪದಲ್ಲಿ ಹೋದ್ರೆ ಸಾಕ್ಷಾಂತರ ಸತ್ತು ಬಾಂಬನ್ ಎಷ್ಟು ಜನ ಸತ್ತು ನೋಡಿದ್ರೆ ಮೊನ್ನೆ. ಅದು ದೊಡ್ಡ ದೊಡ್ಡ ಜವಾಬ್ದಾರಿ, ಭಾರಿ ದೊಡ್ಡವ್ರಿಗೆ ಒಪ್ಪಿಸಬೇಕು. ಇವತ್ತು ಪೀಠದ ಜವಾಬ್ದಾರಿ ಸಾಮಾನ್ಯ ಅಲ್ಲ, ಅದಕ್ಕೆ ಹುಡುಕ್ತಾ ಇದ್ರಂತೆ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ, ವೇದಾಂತ ವಿದ್ಯೆಯ ರಾಜ್ಯಪಾಲನಿಗೆ ಚಕ್ರವರ್ತಿಯನ್ನೇ ಆಚಾರ್ಯ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ತಲೆ ಮೇಲೆ ದೇವರನ್ನಿಟ್ಟು ಶಂಖದಿಂದ ಅಭಿಷೇಕ ಮಾಡ್ತಾ ಪಟ್ಟಾಭಿಷೇಕ ಮಾಡ್ತಾ ಹೆಸರಿಟ್ರಂತ ಆನಂದ ತೀರ್ಥ ಅಂತ ಹೆಸರಿಟ್ಟು. ಆನಂದ ತೀರ್ಥೇತಿ ಪದಂ ಗುರೂದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಮೊದಲು ಪೂರ್ಣ ಪ್ರಜ್ಞ ಅಂತ ಹೆಸರಿಟ್ಟಿದ್ರು, ಈಗ ಆನಂದ ತೀರ್ಥ ಅಂತ ಹೆಸರಿಟ್ಟರು. ನಿಮ್ಮಲ್ಲಿ ಪದ್ಧತಿ, ಸನ್ಯಾಸಕ್ಕೆ ಸನ್ಯಾಸ ಪೀಠ ಸೇರಿಕೊಟ್ಬಿಟ್ರೆ ಒಂದೇ ಹೆಸರಿಟ್ಬಿಡ್ತಾರೆ, ವ್ಯತ್ಯಾಸ ಇಲ್ಲ. ಆದ್ರೆ ಸುಮ್ಮನೆ ಮೊದಲು ಯಾವಾಗಲೂ ಸನ್ಯಾಸ ಕೊಟ್ಟು ಮತ್ತೊಂದು ಪೀಠ ಕೊಡೋ ಪ್ರಸಂಗ ಬಂದ್ರೆ ಅವರಿಗೆ ಬದಲಾವಣೆ ಮಾಡ್ತಾರೆ ಹೆಸರನ್ನ. ಉತ್ತರಾದಿ ಮಠದಲ್ಲಿ ಹಾಗೆ ರಂಗನಾಥ ತೀರ್ಥರು ಅಂತ ಒಬ್ರು ಇದ್ರು, ಅವರಿಗೆ ಪೀಠ ಕೊಟ್ಟಾಗ ಸತ್ಯನಾಥ ತೀರ್ಥರು ಅಂತ ನಾಮಕರಣ ಮಾಡಿದ್ರು. ಈ ರೀತಿ ಹೆಸರು ಬದಲಾವಣೆ ಮಾಡೋದುಂಟು. ಜನಾರ್ದನ ಭಟ್ಟು ಬರೀತಾರೆ, ಪೂರ್ಣ ಪ್ರಜ್ಞಾ ಅಂಬುದು ಆಶ್ರಮ ನಾಮ, ಆನಂದ ತೀರ್ಥ ಅಂಬುದು ಪೀಠ ನಾಮ. ಆದ್ದರಿಂದ ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ ಎರಡು ಹೆಸರು ಆಚಾರ್ಯ ಬಂತು. ಎರಡು ಎತ್ತ ಹೆಸರುಗಳು, ವೇದೋಕ್ತ ಹೆಸರುಗಳು. ನಿನ್ನೆ ಹೇಳಿ ಪೂರ್ಣ ಪ್ರಜ್ಞ ಅಂದ್ರೆ ದಶ ಪ್ರಮತಿ, ದಶ ಅಂದ್ರೆ ಪೂರ್ಣ, ಪ್ರಮತಿ ಅಂದ್ರೆ ಪ್ರಜ್ಞ, ಪೂರ್ಣ ಪ್ರಜ್ಞ. ಆನಂದ ತೀರ್ಥ ಅಂದ್ರೇನು? ಮಧ್ವ ಶಬ್ದದ ಅರ್ಥ ಅದು, ಮಧ್ವ ಆಧವೇ. ಮಧ್ವ ಮಧು ಅಂದ್ರೆ ಆನಂದ, ವಾ ಅಂದ್ರೆ ತೀರ್ಥ, ಮಧ್ವ ಅಂದ್ರೆ ಆನಂದ ತೀರ್ಥ. ಅದು ವೇದದ ಹೆಸರನ್ನು ಹಾಗೆ ಇಟ್ಟಿದ್ದಾರೆ ವೇದೋಕ್ತ ಗುರುಗಳವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ವೇದೋಕ್ತವಾದಂತಹ ದೇವರು ನಾರಾಯಣ ಮಾಧವ, ವಿವಕ್ತವಾದ ಗುರುಗಳು ಮಧ್ವಾಚಾರ್ಯರು. ಅದಕ್ಕೆ ನಮಾಧವ ಸಮೋ ದೇವ ನಚ ಮಧ್ವ ಸಮೋ ಗುರು ಅಂತಾಯ್ತು. ಪೀಠ ತಗೊಂಡು ಹಸ್ತಾಗಿದ್ದು ಅದು ಅರ್ಥನೇ ಬೇಹ ಉಂಟು, ಗೊತ್ತಾಗಿದೆ ಆಗ್ಲೇನೆ ಮುಂದೆ ಹೇಳ್ತಾರೆ. ಒಂದು ದಿವಸ ಅಚ್ಯುತ ಪ್ರೇಕ್ಷರ ಒಬ್ಬ ಶಿಷ್ಯರು, ಒಬ್ಬ ಸ್ನೇಹಿತರು, ಅವರಿಗೆ ನೂರಾರು ಜನ ಶಿಷ್ಯರು ಒಳ್ಳೆ ತಾರ್ಕಿಕರು, ಅವರೆಲ್ಲ ಬಂದರು. ಆಚಾರ್ಯ ಪ್ರತಿಭೆ ಗೊತ್ತಾಗಿತ್ತಾಗ್ಲೇನೆ ವಾದ ಮಾಡಲಿಕ್ಕೆ ಶುರು ಮಾಡಿ, ಶಿಷ್ಯರಲ್ಲೇ ವಾದ ನಡಲಿಕ್ಕೆ ಶುರುವಾಯಿತು. ತರ್ಕಶಾಸ್ತ್ರದ ವಿಚಾರ ಶುರುವಾಯಿತು. ಆ ವಿಚಾರ ದೊಡ್ಡದಿದೆ, ಸಾರಾಂಶ ಇಷ್ಟೇ, ತರ್ಕದಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ವಾದ. ತರ್ಕದಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು. ಆಚಾರ್ಯ ಉತ್ತರ ಕೊಡ್ತಾರೆ, ಹೌದು, ಆದ್ರಿಂದನೇ ಏನ್ ಹೇಳಿದ್ರಿ, ಏನು ಬೇಕಾದರೂ ಸಾಧನೆ ಮಾಡಬಹುದು ಹೇಳಿದ್ರಲ್ಲ, ಅದಕ್ಕೇನೆ ಏನು ಬೇಕಾದ್ರೂ ಅಲ್ಲಗಳಲ್ಲಕ್ಕೂ ಬರುತ್ತೆ ಅಂತ ಹೇಳಿಬಿಟ್ರು. ತರ್ಕ ಅಂಬುದು ಎರಡು ಕೆಲಸ ಮಾಡುತ್ತೆ, ಏನು ಬೇಕಾದರೂ ಹೌದು ಅನಿಸಬಹುದು, ಏನು ಬೇಕಾದ್ರೂ ಅಲ್ಲ ಅನಿಸಬಹುದು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅನುಮಾನ ಅಂಬುದು ನಾನು ಮಾ ಕಾಮಚಾರಿಣಿ, ಬುದ್ಧಿ ತಕ್ಕಂತೆ ಓಡುತ್ತೆ ಅನುಮಾನ ಅಂಬುದು. ಬುದ್ಧಿ ತಕ್ಕಂತೆ ಹೋಗುತ್ತಾದ್ರಿಂದ ನಿರ್ಣಯ ಮಾಡಲು ಬರೋದಿಲ್ಲ ಅನುಮಾನದಿಂದ. ನಾನು ದೊಡ್ಡ ಸಮಾರಂಭ ಮಾಡಿಬಿಟ್ಟ, ಯಾರೋ ಒಬ್ಬನು ಕಾಮೆಂಟ್ ಮಾಡಿದ, ಏನಂತ, ಭಾರಿ ಉದಾರಿ ಅಂತ ಒಬ್ಬನು ಹೇಳಿದ. ಇನ್ನೊಬ್ಬನು ಹೇಳಿದ, ಅವನು ಭಾರಿ ಬ್ಲಾಕ್ ಪನಿ ಇಟ್ಕೊಂಡಿದ್ದಾನೆ, ಮುಚ್ಚಲಕ್ಕಿ ಕೆಲಸ ಮಾಡಿದ, ಮುಗಿದೋಯ್ತು. ಯಾರೋ ವೈಕುಂಠ ಸಮಾರಂಭ ಭಾರಿ ಜೋರ ಮಾಡಿಬಿಟ್ಟು ತಂದೆ ತಾಯಿಗಿಡದು ನೋಡಿದ, ಎಷ್ಟು ಖುಷಿ ಅವನಿಗೆ ಅಪ್ಪ ಅಮ್ಮ ಹೋದ ಅಂತೇಳಿ ಜೋರಾಗಿ ಅರ್ಥ ಮಾಡಿ, ಖುಷಿಯಾಗಿಬಿಟ್ಟಿದ್ದು ಮಾಡ್ತಿದ್ದಾನೆ ಅಂತೇಳಿ. ಕೆಲವೊಬ್ಬ ಶಾಸ್ತ್ರ ಸರಿ ಸಾತ್ವೋಕ್ತ ಮಾಡ್ತಾರೆ ಅಂತ ಹೇಳಕ್ಕೂ ಬರ್ತದೆ, ಖುಷಿ ಮಾಡ್ತೀನಿ ಹೇಳಕ್ಕೂ ಬರ್ತದೆ, ಏನ್ ಮಾಡ್ತೀರ ಅದಕ್ಕೀಗ ನಿರ್ಣಯ ಮಾಡೋದು ಹೇಗೆ? ಬರೀ ತರ್ಕ ಇದ್ರೆ ಪ್ರಯೋಜನ ಬರೋದಿಲ್ಲ. ಆಚಾರ್ಯರು ದೊಡ್ಡ ಮಾತು, ಇಡೀ ತರ್ಕಶಾಸ್ತ್ರ ತಮಾಷೆ ಏನು ಗೊತ್ತಾ, ಆಗಮಕ್ಕಿಂತ ತರ್ಕಶಾಸ್ತ್ರ ದೊಡ್ಡದವರಿಗೆ. ಅವರ ಆಗಮೋಪಿ ಪ್ರಮಾಣಂ, ಆಗಮಯೋ ಪ್ರಮಾಣಂ ಆಗುವುದಿಲ್ಲ ತರ್ಕ ತಾರ್ಕಿಕರು. ತರ್ಕಕ್ಕೆ ಅನುಕೂಲವಾಗಿದ್ರೆ ಆಗಮನು ಪ್ರಮಾಣ, ತರ್ಕ ಫೈನಲ್. ಇದವರ ವಾದ. ಆಚಾರ್ಯ ಹೇಳ್ತಾರೆ, ತರ್ಕ ಎಂದೂ ಫೈನಲ್ ಅಲ್ಲ, ಆಗಮ ಫೈನಲ್. ಅತೀಂದ್ರಿಯದೊಳಗೆ ಆಗಮ ಫೈನಲ್, ಭೌತಿಕ ಪ್ರಪಂಚದಲ್ಲಿ ಪ್ರತ್ಯಕ್ಷ ಫೈನಲ್. ಆದರೆ ಅನುಮಾನ ಎರಡರ ಜೊತೆಗಿರಬೇಕೆ ಹೊರತು ಪ್ರತ್ಯೇಕ ಬರೋದಿಲ್ಲ. ಪ್ರತ್ಯಕ್ಷಾಗಮ ಮಹಾತ್ಮ್ಯಾತ್ ಅನುಮಾನಂ ಪ್ರಮಾಣತಾಂ ಯಾತ್ಯತೋ ಯುಕ್ತಿ ರೇವೈಕ ಪ್ರಮಾಣ ಮನುಮಾತ್ಮಿಕ. ಇವತ್ತು ನಮ್ಮ ಜನ ವಿಚಾರವಾದ ಅಂತೇಳಿ ಏನ್ ಮಾಡ್ತಿದ್ದಾರೆ ಗೊತ್ತಾ, ಬರೀ ಯುಕ್ತಿ ಮುಂದೆ ಇಡ್ತಾ ಇದ್ದಾರೆ. ದೇವರಿಲ್ಲ, ಇದ್ರ ಕಣ್ಣಿಗೆ ಕಾಣಬೇಕಾಗಿತ್ತು ಆದ್ರಿಂದ ಇಲ್ಲ. ನಮ್ಮದೇ ನಂಬ್ತಾರೆ, ಇದು ಆಶ್ಚರ್ಯ. ಇದ್ರ ಕಣ್ಣಿಗೆ ಕಾಣಬೇಕಾಗಿತ್ತು ಇಲ್ಲ ಅಂತಿರಲ್ಲ, ಎಂಥ ಮೂರ್ಖರಿದ್ದ. ಇವತ್ತು ಮಾತಾಡೋ ಮಾತಾದನ್ನ ಇಲ್ಲಿ ನೋಡಿ, ರೇಡಿಯೋ ಆನ್ ಮಾಡಿ ಬರುತ್ತೀಗ. ಎಲ್ಲಿಂದ ಬಂತದು? ಆ ಮೈಕ್ರೋವೇವ್ ಇಲ್ದೋಡು ಬರ್ತಿತ್ತ, ಅದು ಕಣ್ಣಿ ಕಾಣ್ತಾ ಇಲ್ಲ, ಬರ್ತಾ ಇದೆ. ಟಿವಿ ಹಾಕ್ತಾನೆ ಬರುತ್ತೆ, ಟಿವಿ ಇಲ್ಲ ತೋರ್ಸಕ್ ಬರೋದಿಲ್ಲ. ಅಂದ್ರೆ ಮೈಕ್ರೋವೇವ್ಸನ್ನ ತೋರಿಸೋದಕ್ಕೆ ಬರಬೇಕಾದ್ರೆ ಇನ್ಸ್ಟ್ರೂಮೆಂಟ್ ಬೇಕು ಅಂತ. ಇವತ್ತು ಕಣ್ಣಿ ಕಾಣದ ಪದಾರ್ಥ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳಿ ಆಗಿದ್ರೆ, ಗಾಳಿ ಇದೆ, ಆಮ್ಲಜನಕ ಸತ್ತೋಗ್ತಿದ್ದೀನಿ, ಇವತ್ತು ಆಮ್ಲಜನಕ ಕಣ್ಣಿ ಕಾಣೋದಿಲ್ಲ, ನಾ ಬದುಕಿದ್ದೇವೆ, ಆಮ್ಲಜನಕ ಇದ್ದೇ ಇದೆ, ಸಿಂಪಲ್. ಅದು ಒಂದು ಕಣ್ಣಿ ಕಾಣದ ಹೋದ ಆಮ್ಲಜನಕ ನಾ ಬದುಕಿದ್ದೇವೆ ಅನ್ನೋ ಕಾರಣಕ್ಕೆ ಇದ್ದೇ ಇದೆ ಅಂತ ಹೇಳಬೇಕಾದ್ರೆ, ಕಣ್ಣಿ ಕಾಣದೇ ಇದ್ದ ಜಗಜ್ಜನಕ ಕಣ್ಣಿ ಕಾಣದೇ ಇದ್ದಾನೆ ಅಂತ ಹೇಳೋದಕ್ಕೆ ಏನು ಕಷ್ಟ ಇದೆ ನಿಮಗೆ? ಆಮ್ಲಜನಕ ಹೋಗ್ತಾನೆ, ಜಗಜ್ಜನಕ ಒಪ್ಪದಲ್ಲಿ ಎಷ್ಟು ತಮಾಷೆ ನೋಡಿದ್ರೆ ಅವನು. ಆಮ್ಲಜನಕ ಇಲ್ದವರು ಸತ್ತೋಗ್ತೇವಂತೆ, ಜಗಜ್ಜನಕ ಇಲ್ದವರು ಬದುಕ್ತೇವಂತೆ, ಅಂತ ಮೂರ್ಖರಿದ್ದಾರೆ. ದೇವರ ಲೋಪಲಿಕ್ಕೆ ಎಷ್ಟು ಸುಲಭವಾದ ಮಾರ್ಗ ಇದೆ, ದಾರಿ ತಪ್ಪಿಸಿ ಎಲ್ಲರೂ ನಾಸ್ತಿಕರು ಮಾಡಿಕೊಡ್ತಾ ಇದ್ದಾರೆ. ಇವ್ರು ಯಾರೋ ನಾಸ್ತಿಕರ ದುಃಖ ಆಗೋದಿಲ್ಲ, ಮಾಧುರ್ಯ ನಾಸ್ತಿಕರಾಗ್ತಾ ಇರೋದು ಬಹಳ ತಪ್ಪು. ಇವತ್ತಿನ ದಿವಸ ಇಷ್ಟು ವಿಷಯ ಗೊತ್ತಿಲ್ಲ ಆಚಾರ್ಯ, ಎಷ್ಟು ವಿಷಯ ಹೇಳಿದ್ದಾರೆ ಗೊತ್ತಿಲ್ಲ ಅವರಿಗೆ. ಆಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬರೀ ಯುಕ್ತಿ ಉಪಯೋಗಿಸಿಬಿಟ್ರೆ ಮನುಷ್ಯನಿಗೆ ಕೊಂಬಿದೆ ಅಂತ ಹೇಳಕ್ಕೆ ಬರ್ತದೆ. ಯಾತಕ್ಕೆ? ಮನುಷ್ಯ ಒಂದು ಪ್ರಾಣಿ, ಇವತ್ತು ಒಂದು ಕೋಣ ಒಂದು ಪ್ರಾಣಿ, ಅದಕ್ಕೆ ಕೋಡಿದೆ. ಮನುಷ್ಯ ಒಂದು ಪ್ರಾಣಿ, ಅವನಿಗೂ ಕೋಡಿರಬೇಕು, ಒಪ್ಪಬೇಕಾಗ್ತದೆ. ತೋರಿಸಿಲ್ಲ ಕೋಡ, ಅದಕ್ಕೆ ಯುಕ್ತಿ ತಪ್ಪು ಹೇಳ್ತಾ ಇದೆ. ಇನ್ನೂ ತಮಾಷೆ ನೋಡಿದ್ರ, ಒಂದು ಕುಂಬಳಕಾಯಿ ತೋರಿಸ್ತಾನೆ, ಎಲ್ಲಿ ಬೆಳೆಯುತ್ತು ಅಂತ ಹೇಳ್ತಾನೆ, ತೋರಿಸ್ತಾನೆ ಬಳ್ಳಿ. ಆಮೇಲೆ ಆಲದ ಬೀಜ ತೋರಿಸ್ತಾನೆ, ಎಲ್ಲಿ ಬೆಳೆಯುತ್ತೆ ತೋರಿಸ್ತಾನೆ, ದೊಡ್ಡ ಮರ. ಮೊದಲು ಆಲದ ಹಣ್ಣು ತೋರಿಸಿದ, ಆಲದ ಹಣ್ಣನ್ನ ಎಲ್ಲಿ ಬೆಳೆಯುತ್ತೆ ಗೊತ್ತಾ ಅಂತ ಕರೆಸಿದ, ತೋರಿಸಿದ ಆಲದ ಮರನ. ಹೌದಾ? ಕುಂಬಳಕಾಯಿ ತೋರಿಸಿದ. ಆಮೇಲೆ ಇದು ಎಲ್ಲಿ ಬೆಳೀತು ಹೇಳು ಅಂತ ಕೇಳಿದ. ಅವನು ಯೋಚನೆ ಮಾಡಿದ, ಈ ಚಿಕ್ಕ ಹಣ್ಣು ಆಲದ ಹಣ್ಣು, ಇದು ಬೆಳಿಬೇಕಾದ್ರೆ ಅಥವಾ ದೊಡ್ಡ ಮರ ಇದೆ ಅಂದಮೇಲೆ ಕುಂಬಳಕಾಯಿ ಬೆಳಿಬೇಕಾದ್ರೆ ಭಾರಿ ದೊಡ್ಡ ಮರ ಇರಬೇಕು ಅಂತ ಶುರು ಮಾಡಿದ. ದೊಡ್ಡ ಲೆಕ್ಕ ಹಾಕಿದ, ನಮ್ಗೆ ಗೊತ್ತಲ್ಲ, ಇಂಟಿಗ್ರೇಷನ್ ಕಮ್ಮಿ ಮಾಡಿ ಮಾಡಿಬಿಟ್ರೆ ಗೊತ್ತಾಗ್ತದೆ, ದೊಡ್ಡ ಮರ ಒಂದು 2 ಕಿಲೋಮೀಟರ್ ಎತ್ತರ ಸಿಕ್ತು ಮರ. ನೋಡಿದ್ರ ಕುಂಬಳಕಾಯಿ ಬೆಳೆ ಮರ ಹೀಗಿರಬೇಕು ಅಂತ ಹೇಳಿದ. ದಡ್ಡ ತೋರಿಸ್ತೇನೆ ಬಾ ಅಂತ ತೋರಿಸ್ತ, ನೋಡಿದ್ರೆ ಕುಂಬಳಕಾಯಿ ಬೆಳೆ ಮರನೇ ಅಲ್ಲ, ಫಸ್ಟ್ ಆಫ್ ಆಲ್ ಬರೀ ಬಳ್ಳಿ. ಏನು ದೇವ್ರ ಮ್ಯಾಜಿಕ್ ಇಟ್ಟಿದ್ದಾನೆ, ತರ್ಕಶಾಸ್ತ್ರ ತೋರಿಸ್ತಾನೆ ದೇವರೀಗ. ನಾ ಹ್ಯಾಗ ಮಾಡಿದ್ದೆ ನೋಡಿ ಅಂತ ತೋರಿಸ್ತಾನೆ. ಸಣ್ಣ ಹಣ್ಣಿಗೆ ದೊಡ್ಡ ಮರ, ದೊಡ್ಡ ಕಾಯಿಗೆ ಸಣ್ಣ ಬಳ್ಳಿ. ಇದಕ್ಕೆ ಯುಕ್ತಿಯಿಂದ ಏನು ಕೆಲಸ ಆಗೋದಿಲ್ಲ, ಪರಮಾತ್ಮ ತೋರಿಸಿಕೊಟ್ಟ. ಯಾರೋ ಒಬ್ಬನಿದ್ದನಂತೆ, ಹೋಗ್ತಿದ್ದಂತೆ, ಅಲ್ಲಿ ಇರುಬಿತ್ತು, ಎರಡು ನೋಡಿದ, ಅವನು ಕುಂಬಳಕಾಯಿನ ನೋಡಿದ, ಆಲದಣ್ಣು ನೋಡಿದ, ಬೈದ, ದೇವ್ರಿ ಬುದ್ಧಿ ಇಲ್ಲ ಅಂತ ಹೇಳಿದ. ಯಾತಕ್ಕೆ? ಇಂಥ ದೊಡ್ಡ ಮರದಲ್ಲಿ ಸಣ್ಣ ಹಣ್ಣು ಇಟ್ಟಿದ್ದಾನೆ, ಇಂಥ ದೊಡ್ಡ ಕಾಯಿನ ಸಣ್ಣ ಮರದ ಬಳಿಯಲ್ಲಿ ಇಟ್ಟಿದ್ದಾನೆ, ದೇವ್ರಿ ಬುದ್ಧಿ ಇಲ್ಲ ಅಂತ ಹೇಳಿದ. ಸ್ವಲ್ಪ ದೂರ ಮುಂದೆ ಹೋದ, ಒಂದು ಆಲ್ ಸಣ್ಣ ತಲೆ ಮೇಲೆ ಬಿತ್ತು. ಆಮೇಲೆ ಹೇಳಿದ, ದೇವರಂತ ಬುದ್ಧಿವಂತನೇ ಇಲ್ಲ ಅಂತ ಹೇಳಿದ್ದಂತೆ. ದೇವರಂತ ಬುದ್ಧಿವಂತನೇ ಇಲ್ಲ. ಯಾತಕ್ಕೆ? ಅವನ್ಯಾರು ಕುಂಬಳಕಾಯಿಲಿ ಇಟ್ಟಿದ್ರೆ ನಮ್ಗೆ ಗತಿ ಏನಾಗ್ತಿತ್ತು ಅನ್ಕೊಂಡ, ತಲೆ ಪೀಸ್ ಪೀಸ್ ಆಗಿ ಹೋಗ್ತಿತ್ತು. ದೇವರು ಭಾರಿ ಬುದ್ಧಿವಂತ. ನಮ್ಗೆ ಈ ಅರ್ಥ ಆಗ್ತದೆ. ತರ್ಕ ಅನ್ನೋದು ಹೇಗೆ ಓಡಾಡಿಸ್ತದೆ? ಜಗಾಮ ನಾಮನಾಥ್ ಹನುಮಾನ ತೀರ್ಥ ತಾಮ್, ಅಲ್ಲಿ ತುಂಬಾ ವಾಕ್ಯಾರ್ಥಗಳು ಉಂಟು. ನಮಗೆ ನಾಡಿದ್ ಮಂಗಳ ಆಗಬೇಕು ಗುರುವಾರ, ಆದ್ರಿಂದ ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಮುಂದೆ ಈ ಸುದ್ದಿ ಮುಟ್ಟುತ್ತಾ ಇದೆ, ವಾದಿಗಳು ಬರ್ತಾ ಇದ್ದಾರೆ. ಇದ್ದಲ್ಲಿಗೇನೆ ಇಬ್ಬರು ಬಂದರು, ವಾದಿಸಿಂಹ ಅಂತ ಒಬ್ಬ, ಬುದ್ಧಿಸಾಗರ ಅಂತ ಒಬ್ಬ. ಬುದ್ಧಿಸಾಗರ ಆಚಾರ್ಯ ಹನುಮಾನ ತೀರ್ಥ ಅಂತ ಹೆಸರು ಬಂದ ಒಂದು ದೊಡ್ಡ ದಾಖಲೆ ಇದು. ಒಂದು ನಮ್ಮ ಜನಕ್ಕೆ ಅರ್ಥವಾಗಿ ಸರಿಯಾಗಿ ಇದಿಷ್ಟು ಪಠ್ಯ ಪುಸ್ತಕ ಆಗಿಬಿಟ್ರೆ ಕುತರ್ಕ ಮಾಡೋ ಚಾನ್ಸೇ ಹೋಗಿಬಿಡ್ಬೇಕು ಅಂತ ಮಾತದ ಒಂದು. ಯಾವುದೇ ತರ್ಕವನ್ನ ಕೂಡ ಸರಿಯಾಗಿ ನಾವು ಆಧಾರ ಇಲ್ಲದೆ ವಿಶ್ಲೇಷಣೆ ಮಾಡಿದರೆ ಹಾಳಾಗಿ ಹೋಗುತ್ತೆ ಎಂಬುದನ್ನು ತೋರಿಸಿಕೊಟ್ಟವರು ಆಚಾರ್ಯ. ಮುಂಚೆ ಯಾರೂ ತೋರಿಸಿರಲಿಲ್ಲ. ಇದರ ಮುಂದೆ ಬೆಳೀತು ಬೆಳೀತು ಬೆಳೀತು, ಮುಂದೆ ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಮುಂದೆ ತ್ರಿಕಾರಾಯರ ಪ್ರಮಾಣ ಪದ್ಧತಿ, ಚಂದ್ರಿಕಾಚಾರ್ಯ ತರ್ಕತಾಂಡವ ಎಲ್ಲ ಬಂದ ಮೇಲೆ ತರ್ಕಶಾಸ್ತ್ರ ನಿರ್ನಾಮ ಆಗಬೇಕು ಅಂತ ಇತ್ತೀನ ಆಚಾರ್ಯರು ಕೊಟ್ಟರು. ಉಳಿದರು ಚರಣಾಗಿದ್ದವರು ಎಲ್ಲರೂ ಕೂಡ ಆಚಾರ್ಯ ಹೊಸ ಮುಖ ತೋರಿಸ್ತಾರೆ ತರ್ಕದ್ದು. ಮಾತು ಮಾತೇ ವಿಚಾರಧಾರೆಗಳು ಮಧ್ವಾಚಾರ್ಯರು. ನಮ್ಮ ಜನಕ್ಕೆ ತುಂಬಾ ಬೇಕಾಗಿದ್ದು ಆಚಾರ ಸಿದ್ಧಾಂತವನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಅಂತ ಹೊರಟ್ರೆ ಇವತ್ತಿನ ಜನ ಭಾರಿ ಮೆಚ್ಚುತ್ತಾರೆ ಅದನ್ನ. ಸಂಪ್ರದಾಯಸ್ಥರು ಮೆಚ್ಚೋದೇ ಬೇರೆ, ಆಧುನಿಕರ ಮೆಚ್ಚೋದೇ ಬೇರೆ. ಆಧುನಿಕರಿಗೆ ಜಗತ್ತಿನ ವಿಶಾಲವಾದ ಪರಿಕಲ್ಪನೆ ಇದೆ. ಇಂಥ ಮಾತು ಯಾರು ಹೇಳಿದ್ರೆ ಕಷ್ಟ ಅರ್ಥ ಆಗ್ತದೆ ಬೇರೆಯವರಿಗೆ. ನಮ್ಮ ಶಾಸ್ತ್ರ ಅಂತ ಓದೋದಲ್ಲ, ನಮ್ಮ ಶಾಸ್ತ್ರದ ಶಾಸ್ತ್ರವೇ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಆಚಾರ ಸಿದ್ಧಾಂತ ಇವತ್ತು ಹೆಚ್ಚೆಚ್ಚು ನಮಗೆ ಪ್ರಸ್ತುತ ಆಗ್ತದೆ. ವಾದಿಸಿಂಹ ಬುದ್ಧಿಸಾಗರ ಇಬ್ಬರು ಬಂದರು. ಬುದ್ಧಿಸಾಗರ ಬೌದ್ಧ, ವಾದಿಸಿಂಹ ವೈಶೇಷಿಕ. ಬುದ್ಧಿಸಾಗರ ಅವನು ಸ್ವಲ್ಪ ಶಿಷ್ಯನ ಮಾಡಿಕೊಂಡಿದ್ದಂತೆ. ಇಬ್ಬರು ಉಡುಪಿಗೆ ಬಂದರು. ಆಚಾರ್ಯ ಇದ್ದಾರೆ ಅಚ್ಯುತ ಆಚೆ ಒಂದು ಮಠದಲ್ಲಿದ್ದರು, ಅಚ್ಯುತಪೇಷ್ಟು ಮಠದ ದೇವಸ್ಥಾನದಲ್ಲಿದ್ದರು. ಅವರು ಬಂದರು, ವಾದ ಮಾಡಕ್ಕೆ ಬಂದಿದ್ದೇವೆ ಅಂತ ಹೇಳಿದರು. ಅಚ್ಯುತಪೇಷ್ಟರಿಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ, ನಾನು ಶಿಷ್ಯ ಇದ್ದಾರೆ ಯಾರು ಬಂದರೂ ಪರವಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಗುರುಗಳಿದ್ದಾರೆ ತಿಳ್ಕೊಳ್ಳೋದು ನಮಗೆ ಯೋಗ್ಯತೆ ಇಲ್ಲ. ನಮ್ಮ ಗುರುಗಳಿದ್ದಾರೆ ಯಾರು ಬೇಕಾದ್ರೂ ಬನ್ನಿ ಅಂತ ಹೇಳುತ್ತೀವಿ, ನಾವಿಲ್ಲ. ನಮ್ಮ ಶಿಷ್ಯರಿದ್ದಾರೆ, ಒಳ್ಳೆ ಶಿಷ್ಯರಿದ್ದಾರೆ, ಯಾರು ಬಂದರೂ ಯೋಚನೆ ಇಲ್ಲ. ಕಳೆದ ಪೂರ್ಣ ಬಂದಿಲ್ಲ ಅಂತ ಹೇಳಿದ್ರಂತೆ. ನೀವು ಕೂಡಿಸಿದ್ರೆ ಶಿಷ್ಯ ಬರ್ತಾರೆ ಕೂಡ್ರಿ ಅಂತ ಕರೆ, ಮಠಾಂತ ರೇಷು ಧೇಹೆ, ಒಂದು ಬಾಣ ತಗೊಂಡ್ರಂತೆ ಕೂತರಂತೆ. ವಾದ ಶುರುವಾಯಿತು ಇಬ್ಬರಿಗೂ ಕೂಡ. ಬಂದು ಮಾತಾಡಲಿಕ್ಕೆ ಬಿಟ್ರಂತೆ ವಾದಿಸಿಂಹರನ್ನ. ವಾದಿಸಿಂಹ ಶುರು ಮಾಡ್ತಾನೆ ಮಾತಾಡ್ಲಿಕ್ಕೆ. ಅವನು ಏನ್ ಮಾಡಿದ್ ಗೊತ್ತಾ, 3 ದಿವಸ ಏಕಪ್ರಕಾರ ಮಾತಾಡಿದಂತ ಅವನು. ಗಿನ್ನೆಸ್ ರೆಕಾರ್ಡ್ ಹೋಗ್ಬೇಕು ಅವನ ಮಾತು. 3 ದಿವಸ ನಾನ್ ಸ್ಟಾಪ್ ಮಾತಾಡಿ, ತಿದನಂಬ್ಯ ಉಪನ್ಯಾಸಂ. 3 ದಿವಸ ಏಕಪ್ರಕಾರ ಮಾತಾಡ್ತಾನೆ ವಿಷಯದ ಬಗ್ಗೆ. ಆಚಾರ ಸುಮ್ಮನೆ ಕೂತಿರ್ತಾರೆ, ಮಾತಾಡೋದಿಲ್ಲ. ಪ್ರತಿಪಕ್ಷ ಮಾತಾಡ್ಬೇಕಾದ್ರೆ ಮಾತಾಡಬಾರದು. ಎಲ್ಲ ಜನಗಳಿಗೆಲ್ಲ ಆಶ್ಚರ್ಯ ಆಗಬೇಕು, ಭಾರಿ ಬುದ್ಧಿವಂತ ಬಂದ್ಬಿಟ್ಟಿದ್ದಾನೆ ಪಾಪ ಆಚಾರ್ಯ, ಭಾರಿ ಸಣ್ಣವರು. ಆದ್ರೆ ಇವ್ನು ಏನೋ ಮಾಡ್ತಿದ್ದಾನಲ್ಲ ಅಂತ ಅನ್ಕೊಂಡ್ರಂತೆ ಆಚಾರ್ಯ. ಸುಮ್ಮನೆ ಇದ್ರು, ಮಾತು ಮುಗೀತಾ ಅಂತ ಕೇಳಿದ್ರು, ಮುಗೀತಾ ಅಂತ ಕೇಳಿದ್ರು. ಅವನು ಮುಗೀತು ಅಂದ. ಆಮೇಲೆ ಆಚಾರ್ಯ ಖಂಡ ಮಾಡ್ಲಿಕ್ಕೆ ಎಷ್ಟೊತ್ತು ಬೇಕಾದ್ರಿಗೆ ಗೊತ್ತಾ, ಅವನು ಹೇಳಿದ್ರೆ ತಕ್ಷಣ ನಿರ್ನಾಮ ಹೇಳಿ 3 ದಿವಸ ಮಾಡಿದ ಉಪನ್ಯಾಸನ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಟ್ರಂತೆ. ಎಷ್ಟು ಕತ್ತಲೆ ಇರ್ತದೆ, ಸೂರ್ಯ ಹುಟ್ಟಲಿಕ್ಕೆ ಹಾಗೆ ನಾಶ, ಜಗತ್ತನ್ನು ತುಂಬಿದ ಕತ್ತಲೆ, ಸೂರ್ಯೋದಯ ಊರ ಬರ್ತಿದ್ದಾನೆ ಅಂದ್ರೆ ನಾಶವಾಗಬೇಕಲ್ಲ. ಆಚಾರ್ಯರ ಮಾತಿಗೆ ಎಲ್ಲ ಹೊರಟೋಯ್ತು, ಸೋತು ಹೋದ ಪೂರ್ತಿಯಾಗಿ. ಆಗ ಗುರು ಬುದ್ಧಿಸಾಗರ ಬಂದ. ಆಚಾರ್ಯ ಏನ್ ಮಾಡಿ, ಗುರು ಬುದ್ಧಿಸಾಗರ ಕಾಮಂ ಮಹಾಮಾನಸ ಕುಂಭ ಸಂಭವೋ ಲಘೂಚಕಾರೇತ್ಯತಿ ಬುದ್ಧಿಸಾಗರಂ. ಅಗಸ್ತ್ಯರು ಆ ಸಮುದ್ರವನ್ನು ಕುಡಿದ್ರೆ ಪೂರ್ಣತಜ್ಞರಂತಕ್ಕಂಥ ಅಗಸ್ತ್ಯರು ಈ ಬುದ್ಧಿಸಾಗರನ್ನು ಕುಡಿದು ಹಾಕಿಬಿಟ್ರು ಅಂತ ಹೇಳ್ತಾರೆ. ಬೌದ್ಧ ಮತನು ಹೋಯ್ತು, ವೈಶೇಷಿಕ ಮತನು ಹೋಯ್ತು. ಅವರು ಎಲ್ಲೂ ಮಾತಾಡಿದಂತ ಇಬ್ರು ಕೂಡ ಆಚಾರ್ಯರೇ ಇವತ್ತು ಹೊತ್ತಾಗಿದೆ, ಇವತ್ತು ವಾದ ನಿಲ್ಲಿಸಿಬಿಡೋಣ, ನಾಳೆ ಬೆಳಿಗ್ಗೆ ಮುಂದುವರೆಸೋಣ ಅಂತ ಹೇಳಿದ್ರಂತೆ. ಆಗ ಆಚಾರ್ಯರಂದ್ರಂತೆ, ಇಲ್ಲ ಇಲ್ಲ ಈಗಲೇ ಆಗಲಿ ಅಂತೆ. ಇಲ್ಲ ಏನು ತೊಂದರೆ, ನಮ್ಮ ಜನರು ಬೇಕಾಗ್ತಾ ಇದ್ದಾರೆ ಕೇಳೋದಕ್ಕೆ, ಈಗಲೇ ಆಗಲಿ ಅಂದ್ರಂತೆ. ಇಲ್ಲ ಇಲ್ಲ ನಾಳೆನೇ ಆಗಲಿ, ನಾಳೆನೇ ಆಗಲಿ ಅಂದ್ರಂತೆ. ಜನಗಳೆಲ್ಲ ನೋಡ್ತಾ ಇದ್ದಾರೆ, ಯಾಕೆ ಹೀಗಂತಿದ್ದಾರೆ, ಬಹುಶಃ ಸೋತ್ರ ಏನೋ ಅನ್ಕೊಂಡ್ರಂತೆ ಪಾಪ, ಯಾಕೆ ಅಂತಿದ್ದಾರೆ ಅಂತೇಳಿ. ಕೊನೆಗೆ ಇಲ್ಲ ಇಲ್ಲ ನಾಳೆನೇ ಆಗ್ಬೇಕು, ಇವತ್ತು ಆಗೋದಿಲ್ಲ ಅಂತ ಹೇಳಿದರು. ಆಚಾರ್ಯ 10 ಸರ್ತ ಅವಕಾಶ ಕೊಟ್ಟು ಬಿಟ್ರು. ಮರುದಿವಸ ಬೆಳಗಾಗಿ ನೋಡಿದ್ರು, ತೌ ನಿಶ್ಚಿಕಾಯಾಥ ನಿಶಾಪಲಾಯನ ನಾಪತ್ತೆ, ಇಬ್ರು ಕೂಡ ಓಡೋಗ್ಬಿಟ್ಟಿದ್ದಾರೆ ಅಲ್ಲಿಂದಾಗಲೇ. ಎಂಥ ಮೂರ್ಖರಿದ್ದಾರೆ. ಇವತ್ತು ವಾದ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತದೆ, ಏನು ತಪ್ಪಲ್ಲ. ಆದರೆ ಸೋತನ್ನ ಒಪ್ಪಿಕೊಳ್ಳುವ ಜನತನ ಯಾವಾಗಲೂ ಕೂಡ ತಿರುಕು ಪಂಡಿತಾಚಾರ್ಯ ಹೇಗೆ ಮಾಡ್ತಾರೆ ನೋಡಿದ್ರ, ಸೋಲನ್ನು ಒಪ್ಪಿಕೊಂಡು ಶಿಷ್ಯರಾಗಿದ್ರೆ ವೈಕುಂಠಕ್ಕೆ ಹೋಗ್ತಿದ್ರು. ಇಲ್ಲಿ ಎಲ್ಲ ಓಡಿದ್ರು, ತಮಸ್ಸಿ ಓಡ್ತಾರೆ ಅಷ್ಟೇ, ಇನ್ನೆಲ್ಲಿ ಹೋಗ್ಬೇಕು ಅವ್ರು ಓಡಿದ್ರೆ. ಮಿಥ್ಯಾಜ್ಞಾನೇನ ಚ ತಮಃ, ಆಚಾರ್ಯರಲ್ಲಿ ಸೋತವರೆಲ್ಲ ಒಂದೇ ರೀತಿ ಇಲ್ಲ ಅಂದಮೇಲೆ ಜೀವ ಸ್ವಭಾವ ಎಷ್ಟು ಭಿನ್ನ ಅಂತ ಗೊತ್ತಾಗ್ತದೆ. ಆಚಾರ್ಯರೆದುರಿಗೆ ಎಂಥ ಸುಯೋಗ ಅವರಿಗೆ. ಯಾರೇ ಸೋತು, ಬೆಟರ್ ಟೀಮಿ ಸೋತ್ರ ಮರ್ಯಾದೆ ಹೋಗೋದಿಲ್ಲ ಅಂತಾರೆ ಯಾವಾಗಲೂ. ಬೆಟರ್ ಸಿಮೆ ಸೋತ್ರ ಸಂಟ ಇಲ್ಲ. ಆಚಾರ್ಯ ಬೆಟರ್ ಅಲ್ಲ, ಬೆಸ್ಟ್ ಜಗತ್ತಿನೊಳಗೆ. ಅವರು ಸೋತಿದ್ದಕ್ಕೆ ಹೆಮ್ಮೆ ಪಡಬೇಕಾಗಿತ್ತು ನ್ಯಾಯವಾಗಿ. ಅಯೋಗ್ಯರು ಓಡೋಗ್ಬಿಡ್ತಾರೆ ಆ ಕಡೆಗೆ. ಮುಂದೆ ಆಚಾರ್ಯ ಪ್ರಯಾಣ ಅಚ್ಯುತ ಪ್ರೇಕ್ಷ ಆಚಾರ್ಯ ಸಂಚಾರದ ಹೊರಟರು. ಇವರು ಹೊರಟರು ವಿಷ್ಣುಮಂಗಲಕ್ಕೆ ಹೋದ್ರು. ಇವತ್ತು ವಿಷ್ಣುಮಂಗಲ ಇದೆ, ನೋಡೋರ್ ಗತಿ ಇಲ್ಲ, ಹಾಗಾಗ್ಬಿಟ್ಟೆ ವಿಷ್ಣುಮಂಗಲ. ಕಾಸರಗೋಡಿಗೆ ಹೊಂದ್ಕೊಂಡಿರತಕ್ಕಂಥ ದೇವಸ್ಥಾನ ವಿಷ್ಣುಮಂಗಲ, ಶಿವಮಂಗಲ ಅಂತ ಎರಡಿದೆ ಇಲ್ಲಿ. ವಿಷ್ಣುಮಂಗಲ ದೇವಸ್ಥಾನ, ಶಿವಮಂಗಲ ಒಂದು ದೇವಸ್ಥಾನ. ಅದು ಡೆವಲಪ್ ಆಗಿಲ್ಲ. ವೈಷ್ಣವರ ಹೆಸರು ಡೆವಲಪೇ ಆಗೋದಿಲ್ಲ, ಇದು ಬಹಳ ಆಶ್ಚರ್ಯ. ವೈಷ್ಣವರ ಕ್ಷೇತ್ರಗಳು ಅಂದ್ರೆ ಕ್ಯಾರೆ ಅನ್ನೋದು ಗೊತ್ತಿರೋದಿಲ್ಲ. ವೈಷ್ಣವ ನೋಡೋದಿಲ್ಲ, ಬೇರೆಯವರು ಬೇಕಿಲ್ಲ, ಇನ್ನೇನು ಹಿಡಿಯುತ್ತದೆ ಒಂದು ಯೋಚನೆ ಮಾಡಿ ನೋಡೋಣ. ವಿಷ್ಣುಮಂಗಲ ಆಚಾರ್ಯರು ಅತ್ಯಂತ ಮೆಚ್ಚಿದ ಸ್ಥಳ ಅದು. ಒಂದು ವಿಷ್ಣುವಿನ ವಿಗ್ರಹ ಇದೆ ಅಲ್ಲಿ, ಪಕ್ಕದಲ್ಲಿ ಚಕ್ರತೀರ್ಥ ಅಂತ ತೀರ್ಥ ಇದೆ, ಒಳ್ಳೆ ದೇವಸ್ಥಾನ. ಮುಂದೆ ಅದ್ರ ಬಗ್ಗೆ ಮತ್ತೆ ಮಹತ್ವ ಬರುತ್ತೆ. ಅದನ್ನೆಲ್ಲ ಒಂದು ಸರ್ತಿಯಾದ ಜನ್ಮದಲ್ಲಿ ನೋಡದೆ ಇದ್ದ ಜನಗಳಿದ್ದಾರೆ ಗೊತ್ತೇ. ನೋಡ್ಬೇಕದ ಆಚಾರ್ಯರು ಓಡಾಡಿದ ಜಾಗ, ವಿಶೇಷ ಮಹತ್ವ ತೋರಿಸಿದಂತಹ ಜಾಗ. ಆ ಊರಿಗೆ ಹೋದಾಗ ಒಂದು ಪ್ರಸಂಗ ನಡೀತು. ಒಬ್ಬ ಭಿಕ್ಷೆ ಯಥಾಪ್ರಕಾರ ಸಂಜಾಸಿಗಳು ಭಿಕ್ಷೆ ಆಗಬೇಕಲ್ಲ, ಭಿಕ್ಷೆ ಏರ್ಪಾಟಾಯಿತು. ಒಬ್ಬ ಗೃಹಸ್ಥ ಎಲ್ಲ ಭಿಕ್ಷೆ ಏರ್ಪಾಟು ಮಾಡಿದ ಮೇಲೆ ಭಿಕ್ಷೆನೂ ಆಯಿತು ಆಚಾರ್ಯರು. ಆ ಏನ್ ಮಾಡಿದ್ರಂತೆ, ಆಚಾರ್ಯ ಬಂದು 200 ಬಾಳೆಹಣ್ಣು ತಂದಿಟ್ಟ. ಸ್ವಾಮಿ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತೇಳಿ. ಅದು ಮನೆ ಸ್ವಾಮಿ ಬಂದವರಿಗೆಲ್ಲ ಹಾಗೆ ಇಟ್ಟುಬಿಟ್ರೆ ಗೋವಿಂದ ಇಡ್ಲಕ್ಕಾಗೋದಿಲ್ಲ. ಆ ರೀತಿಯಾಗಿ ಯಾತಕ್ಕಿಟ್ರು ಅಂದ್ರೆ ಆಚಾರ್ಯರ ಬಗ್ಗೆ ಪ್ರಸಿದ್ಧಿ ಬಂದಿತ್ತು. ನಾನು ದೇವರ ಅನುಗ್ರಹದಿಂದ ಏನು ಬೇಕಾದರೂ ಮಾಡಬಲ್ಲೆ, ಏನು ಬೇಕಾದರೂ ಹೇಳಬಲ್ಲೆ, ಎರಡನ್ನೂ ಆಚಾರ್ಯರು ಹೇಳಿದ್ರಾಗಲಿ. ಇದು ತಮ್ಮ ಮಹಿಮೆ ಹೇಳೋದಕ್ಕಲ್ಲ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಜರಾಸಂಧಾದಿಗಳ ಮುಂದೆ ಸವಾಲು ತಗೊಂಡಿದ್ದು, ನಾನು ವಿಷ್ಣು ಭಕ್ತ ನನ್ನ ಬಲ ನೋಡಿ ಅಂತ ಹೇಳಿದ್ರು. ನಾನು ವಿಷ್ಣು ಭಕ್ತ ನನ್ನ ಬಲ ನೋಡಿ ಅಂತ ಇವ್ರ ಮುಂದೆ ಹೇಳ್ತಾ ಇದ್ದಾರೆ. ಅದೇನ್ ಮಾಡಿದ್ರೆ 200 ಬಾಳೆಹಣ್ಣು ತಂದಿಟ್ಟ, ದಯವಿಟ್ಟು ತಾ ತಗೊಳ್ಬೇಕು, ತಮ್ಮ ಮಹಿಮೆ ತೋರಿಸ್ಬೇಕು ಅಂದ. ಆಚಾರ್ಯ ಆಗಲಿ ಅಂತ ಹೇಳಿದ್ರು. ನಾಳೆ ನೋಡೋಣ, ಮೊದಲೇ ಹೇಳ್ಬೇಕಾಗಿತ್ತು, ಅದೆಲ್ಲ ಅಲ್ಲಿಲ್ಲ. ಊಟ ಅಂದ್ರೆ ಹೇಳ್ತೀವಿ ಎಲ್ಲ, ಮೊದಲ ಸಾಲ ಉಳ್ಕೊಂಡಿದ್ರೆ ಏನಿಲ್ಲ. ಶುರು ಮಾಡಿದ್ರು ಅಂತ ಆಚಾರ್ಯ ಕೃಷ್ಣಾರ್ಪಣ ಅಂದಿರುತ್ತಿಲ್ಲ ಶುರು ಮಾಡಿದ್ದೆ ಕೆಲಸ. ಒಂದಾಯ್ತು, ಎರಡಾಯ್ತು, ಹತ್ತಾಯ್ತು, 100 ಆಯ್ತು, 200 ಮುಗಿದೋಯ್ತು ನಡಿ ಅಂತೇಳಿ. ಆಯ್ತಾ ಅಂತ ಕೇಳಿದ್ರು. ಅದು ಜಾಸ್ತಿ ಇದು ತಿನ್ನಕ್ಕಿಲ್ಲ ಅಂತ ತರಿಸೇ ಇದ್ದಿಲ್ಲ ಪಾಪ, ಅಷ್ಟೇ ಸ್ಟಾಕ್ ಇತ್ತು, ಸ್ಟಾಕೇ ಮುಗಿದೋಯ್ತು, ತಿಂದಾಯ್ತು. ಈ ಕಥೆ ಸುಮ್ಮನೆ ತಿನ್ನಕ್ ಬರೋದು ತಿಳ್ಕೊಂಡ್ಬಿಡಬೇಡಿ. ಇತ್ತೀಚೆಗೆ ಗಿನ್ನೆಸ್ ರೆಕಾರ್ಡ್ ಮಾಡಬೇಕು, ತಿನ್ನಕ್ ಹೊರಟನಂತೆ. ಸಣ್ಣ ಬಾಳೆಹಣ್ಣು ಆಸ್ಕೊಂಡು 160 ತಿಂದನಂತೆ, 200 ಸಣ್ಣ ಸಣ್ಣ ಬಾಳೆಹಣ್ಣು ತಿಂದ, ಎಲ್ಲ ವಾಂತಿ ಮಾಡಿಕೊಂಡು ಬಿದ್ದ ಕೊನೆಗೆ. ಅಂದ್ರೆ ಆಚಾರ್ಯ ಕಥೆ ನೋಡ್ಬೇಕು, 200 ಬಾಳೆಹಣ್ಣನ್ನು ತಿಂದು ಆಯ್ತಾ, ಅವನು ಸೋತೋದ, ಕಥೆ ಮುಗೀತು. ಅಚ್ಯುತ ಪ್ರೇಷ್ಠರಿ ಭಾರಿ ಆಶ್ಚರ್ಯವಾಯಿತು. ಗುರುಗಳು ಅಲ್ಲೇ ಇದ್ದಾರೆ, ಎಂತ ಒಳ್ಳೆ ಗುರುಗಳು ನೋಡ್ಬೇಕು, ಎಂತ ಭಾಗ್ಯವಂತರವರು. ಪುರೇಶ ಕೃಷ್ಣ ಕರಸಿದ್ಧ ಶುದ್ಧಿ ಮತ್ ದ್ವಾರಾನ್ನ ಭುಕ್ತ್ಯಾ ಕಿಲ ಪಾಂಡವಾಲಯೇ. ಹಿಂದೆ ಆಚಾರ ಹಾಕಿದ ಅನ್ನವನ್ನು ತಿಂದಿದ್ರು, ಈಗ ಅವರು ತಿನ್ನೋದನ್ನು ನೋಡಿದ್ರು, ಬಹಳ ಆಶ್ಚರ್ಯಪಟ್ರು. ಕರ್ಕೊಂಡು ಹೋದ್ರು, ಸ್ವಾಮಿ ಏನಿದು, ಪೂರ್ಣಪ್ರಜ್ಞರೇ ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋದ್ರಂತೆ. ಗುಟ್ಟಿನ ಬಗ್ಗೆ ಮಾತಾಡಬೇಕು ಅಂತೇಳಿ ನನಗೆ 2 ಪ್ರಶ್ನೆ ಅಂತ ಕೇಳುತ್ತಾರೆ. ಒಂದು ಪ್ರಶ್ನೆ, ನೀವು ಊಟ ಆದಮೇಲೂ ಕೂಡ ಇಷ್ಟು ಬಾಳೆಹಣ್ಣು ಹೇಗೆ ತಿನ್ರಿ? ಮೊದಲನೇ ಪ್ರಶ್ನೆ ಇದು. ಊಟ ಆದಮೇಲೂ ಕೂಡ ಇಷ್ಟು ಬಾಳೆಹಣ್ಣು ಹೇಗೆ ತಿನ್ರಿ? ಎರಡನೇ ಪ್ರಶ್ನೆ, ಇಷ್ಟು ಬಾಳೆಹಣ್ಣು ತಿಂದರೂ ಕೂಡ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ? ನಿಮ್ಮ ಹೊಟ್ಟೆ ಮೊದಲು ಎಷ್ಟು ತಳಿಗಿತ್ತೋ ಇವರು ಅಷ್ಟೇ ತಳಿಗಿದೆಯಲ್ಲ ಯಾತಕ್ಕೆ? ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ ಅಚ್ಯುತ ಪ್ರೇಕ್ಷರು, ಒಳ್ಳೆ ಜ್ಞಾನಿಗಳವರು. ಇಷ್ಟು ತಿಂದಿದ್ದ ಹಾಗೆ ಹೊಟ್ಟೆ